नमो भगवते वासुदेवाय। ॐ नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये भक्तप्रायेषु अभद्रेषु नित्यं भागवत सेवया भगवती उत्तमश्लोके भक्ते भवति नैस्तिकी भक्ते भवति। हरे कृष्ण सकल ಇವತ್ತಿನ ಶ್ಲೋಕ 40 ಅಧ್ಯಾಯ 13 ಸ್ಕಂದ 1 ಧೃತರಾಷ್ಟ್ರನ ಗೃಹತ್ಯಾಗ ಬಹಳ ದಿನದಿಂದ ನಡೀತಾ ಇದೆ ಧೃತರಾಷ್ಟ್ರನ ಗೃಹತ್ಯಾಗ कर्णधारा युवापारे भगवान् पारदर्शकः अथापपाशे भगवान् नारदो मुनिसत्तमः। कर्णधारा युवापारे भगवान् पारदर्शकः अथापपाशे भगवान् नारदो मुनिसत्तमः। कर्णधारा युवापारे भगवान् पारदर्शकः भवासि भगवान् नारदो मुनिसत्तमः। ಪದಕ್ಕೆ ಕರ್ಣಧಾರಃ ಅಡಗಿನ ನಾಯಕನು ಇವ ಹಾಗೆ ಅಪಾರೇ ವಿಶಾಲ ಸಾಗರಗಳಲ್ಲಿ ಭಗವಂತನ ಪ್ರತಿನಿಧಿಗಳು ಪಾರದರ್ಶಕ ಮತ್ತೊಂದು ದಡಕ್ಕೆ ಮಾರ್ಗದರ್ಶನ ಮಾಡಬಲ್ಲವರು ಅಥ ಹೀಗೆ ಅಭಾಭಾಷೆ ಮಾತನಾಡತೊಡಗಿದರು ಭಗವಾನ್ ದೈವಿಕ ವ್ಯಕ್ತಿತ್ವದ ನಾರದ ಮಹರ್ಷಿ ನಾರದರು ಮುನಿಸತ್ತಮಃ ದಾರ್ಶನಿಕ ಭಕ್ತರಲ್ಲಿ ಶ್ರೇಷ್ಠರಾದ ಅನುವಾದ ಮತ್ತೆ ಭಾವಾರ್ಥ ಶ್ರೀ ಪ್ರಭುಪಾದರಿಂದ ಅನುವಾದ. ವಿಶಾಲ ಸಾಗರ, ತಾವು ವಿಶಾಲ ಸಾಗರದಲ್ಲಿ ಹಡಗಿನ ನಾಯಕರಂತೆ ಇದ್ದೀರಿ. ನೀವು ನಮ್ಮ ಗುರಿಯತ್ತ ದಾರಿ ತೋರಬಲ್ಲಿರಿ. ಹೀಗೆ ಸಂಬೋಧಿಸಿದಾಗ ದೈವಿಕ ವ್ಯಕ್ತಿತ್ವವುಳ್ಳ ಮತ್ತು ತತ್ವಜ್ಞ ಭಕ್ತರಲ್ಲಿ ಅತಿ ಶ್ರೇಷ್ಠರಾದ ದೇವರ್ಷಿ ನಾರದರು ಮಾತನಾಡಲಾರಂಭಿಸಿದರು. ಅನುವಾದ ರಿಪೀಟ್ ಮಾಡಿ. ತಾವು ವಿಶಾಲ ಸಾಗರದಲ್ಲಿ ಹಡಗಿನ ನಾಯಕರಂತೆ ಇದ್ದೀರಿ. ನೀವು ನಮ್ಮ ಗುರಿಯತ್ತ ದಾರಿ ತೋರಬಲ್ಲಿರಿ. ಹೀಗೆ ಸಂಬೋಧಿಸಿದಾಗ ದೈವಿಕ ವ್ಯಕ್ತಿತ್ವವುಳ್ಳ ಮತ್ತು ತತ್ವಜ್ಞ ಭಕ್ತರಲ್ಲಿ ಅತಿ ಶ್ರೇಷ್ಠರಾದ ದೇವರ್ಷಿ ನಾರದರು ಮಾತನಾಡಲಾರಂಭಿಸಿದರು. ಭಾವಾರ್ಥ, ನಾನಾ ಬಗೆಯ ತತ್ವಶಾಸ್ತ್ರಜ್ಞರಿದ್ದಾರೆ. ಅವರೆಲ್ಲರಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಕಂಡವರು ಮತ್ತು ಭಗವಂತನ ಅಲೌಕಿಕ ಪ್ರೇಮಮಯ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವರು ಅತಿ ಶ್ರೇಷ್ಠರಾಗಿದ್ದಾರೆ. ಭಗವಂತನ ಅಂತಹ ಶುದ್ಧ ಭಕ್ತರ ಮಧ್ಯೆ ದೇವರ್ಷಿ ನಾರದರು ಪ್ರಧಾನರಾಗಿದ್ದಾರೆ. ಆದ್ದರಿಂದ ಅಲ್ಲಿ ಅವರನ್ನು ತತ್ವಜ್ಞ ಭಕ್ತರಲ್ಲಿ ಅತಿ ಶ್ರೇಷ್ಠರಾದವರೆಂದು ವರ್ಣಿಸಲಾಗಿದೆ. ಸದ್ಗುರುವಿನಿಂದ ವೇದಾಂತ ತತ್ವಜ್ಞಾನದ ಶ್ರವಣ ಮಾಡಿ ಸಾಕಷ್ಟು ವಿದ್ಯಾವಂತನಾದ ತತ್ವಶಾಸ್ತ್ರಜ್ಞರಾಗದಿದ್ದರೆ ತತ್ವವನ್ನು ಬಲ್ಲ ಭಕ್ತರೆನಿಸಿಕೊಳ್ಳಲಾರರು. ವಿಶ್ವಾಸಪೂರ್ಣನೂ ವಿದ್ಯಾವಂತನೂ ವಿರಕ್ತನೂ ಆಗದಿದ್ದವನು ಶುದ್ಧ ಭಕ್ತನಾಗಲಾರ. ಭಗವಂತನ ಶುದ್ಧ ಭಕ್ತನ ಅವಿದ್ಯೆಯನ್ನು ಪಾರವನ್ನು ದಾಟಲು ಮಾರ್ಗದರ್ಶನ ನೀಡಬಲ್ಲನು. ದೇವರ್ಷಿ ನಾರದರು ಮಹಾರಾಜ ಯುಧಿಷ್ಠಿರನ ಅರಮನೆಗೆ ಸಾಮಾನ್ಯವಾಗಿ ಭೇಟಿ ಕೊಡುತ್ತಿದ್ದರು. ಏಕೆಂದರೆ ಪಾಂಡವರೆಲ್ಲ ಭಗವಂತನ ಶುದ್ಧ ಭಕ್ತರಾಗಿದ್ದರು. ಅವಶ್ಯಕತೆ ಬಿದ್ದಾಗಲೆಲ್ಲ ದೇವರ್ಷಿಗಳು ಅವರಿಗೆ ಉತ್ತಮ ಸಲಹೆ ಕೊಡಲು ಸಿದ್ಧರಿದ್ದರು. ಇಲ್ಲಿಗೆ ಭಾವಾರ್ಥ ಮುಗಿಸು. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೇ ಭಕ್ತಿ ವೇದಾಂತ ಸ್ವಾಮೀಜಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣೇ. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಘೋರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಅಧ್ಯಾಯ ಏನಿದೆ, ಋತರಾಷ್ಟ್ರನ ಗೃಹತ್ಯಾಗ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ಬಹಳ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಅಂತಂದ್ರೆ ನಾವು ಕತೆ ಮೂಲಕ ಏನೋ ಕತೆ ರೂಪದಲ್ಲಿ ಅರ್ಥ ಮಾಡ್ಕೊಳ್ತೀವಿ, ಅದನ್ನ ಥಿಯರಿ ಮೂಲಕ ನಾವು ಮನಸ್ಸಲ್ಲಿ ಇಟ್ಕೊಳ್ತೀವಿ ಅಷ್ಟೇ ಹೊರತು ಅನುಭವದ ವಿಷಯಕ್ಕೆ ಬಂದಾಗ ಇದಕ್ಕೆ ನಮಗೆ ಭಯಂಕರವಾಗಿದೆ. ಯಾಕೆ ಇಷ್ಟು ಭಯಂಕರವಾಗಿರೋದು? ನಮಗೆ ಭಾಗವತಮಲ್ಲಿ ಕಥೆ ಇದೆ ಅಂತಂದ್ರೆ ಅನ್ಸುತ್ತೆ ಯಾಕಪ್ಪ ಇಷ್ಟು ಭಯಂಕರವಾಗಿದೆ ಜೀವನ ಅಂದ್ರೆ, ಇಷ್ಟು ಭಯಂಕರವಾಗಿರುತ್ತಾ ಮತ್ತೆ ಇಷ್ಟು ಸ್ಟ್ರಾಂಗ್ ಆಗಿ ಇನ್ಸ್ಟ್ರಕ್ಷನ್ಸ್ ಇರುತ್ತಾ ಅಂತ. ಯಾಕಂದ್ರೆ ನಾವೆಲ್ಲ ಮಾಮೂಲಾಗಿ ಏನ್ ಮಾಡ್ತೀವಿ ಜೀವನದಲ್ಲಿ, ನಮ್ಗೆ ಗೊತ್ತಿರೋ ರೀತಿಯಲ್ಲಿ ಸುಖ ಪಡಕ್ಕೆ ನಾವು ಆಸೆ ಬಿಡ್ತಾ ಇರ್ತೀವಿ, ಅದಕ್ಕೆ ಹುಡುಕ್ತಾ ಇರ್ತೀವಿ, ಏನ್ ಸಿಕ್ಕುತ್ತೋ ಅದರಲ್ಲಿ ಸುಖ ಪಡೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಸಿಗುತ್ತೋ ಬಿಡುತ್ತೋ, ಅದು ಎಷ್ಟು ಸಿಕ್ಕುತ್ತೆ ಸ್ವಲ್ಪ ಸಿಕ್ಕುತ್ತೆ ಮತ್ತೆ ಇನ್ನ ಜಾಸ್ತಿ ಪ್ರಯತ್ನ ಪಡೋದು ಇಂಥದಂತೂ ನಡೀತಾ ಇರುತ್ತೆ. ಆದ್ರೆ ಶಾಸ್ತ್ರ ಆಗ್ಲಿ ಗುರುಗಳಾಗ್ಲಿ ಮತ್ತೆ ಆಚಾರ್ಯರಾಗ್ಲಿ ಮತ್ತೆ ವೇದಾಂತ ತತ್ವಶಾಸ್ತ್ರಜ್ಞರಾಗ್ಲಿ ಮತ್ತೆ ಭಾಗವತ ಮಂತ್ರದೆಲ್ಲ ಏನ್ ಹೇಳುತ್ತೆ, ನಾವು ಇಲ್ಲಿ ಬಂದಿರೋದು ನಾವೇನ್ ಮಾಡ್ತಾ ಇದ್ವಿ ಆ ಕೆಲಸಕ್ಕಲ್ಲ ಅಂತ ಹೇಳುತ್ತೆ. ಏನ್ ಮಾಡ್ತಾ ಇದೀವಿ ನಾವೆಲ್ಲ, ಏನೋ ನಾವು ಇಲ್ಲಿ ಸ್ವಲ್ಪ ಭಗವತ್ ತತ್ವವನ್ನು ಸ್ವಲ್ಪ ತಿಳ್ಕೊಂಡು ಭಾನುವಾರ ಬಂದು ಇಲ್ಲಿ ಭಗವಂತನ ವಿಷಯ ತಿಳ್ಕೊಳ್ಳೋರ್ಗೆ ನಮ್ಗೆ ಸ್ವಲ್ಪ ಗೊತ್ತಿದೆ ಜೀವನ ಅಂದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ವ್ರತಗಳು ಮಾಡಬೇಕು, ಭಗವಂತನ ನಾಮ ಜಪ ಮಾಡಬೇಕು, ಇದರಿಂದ ನಮ್ಮ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದು ಸ್ವಲ್ಪ ಗೊತ್ತಿದೆ. ಸ್ವಲ್ಪ ಕಮ್ಮಿ ಅಂತೇಳಿ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಏನ್ ಮಾಡಕ್ಕಾಗಲ್ಲ, ಅವ್ರ ಜಾತಿ ಜನ ಇರೋದ್ರಿಂದ ನಾವ್ ಅವ್ರಿಗೆ ಹೇಳಕ್ಕಾಗಲ್ಲ. ಹರೇ ಕೃಷ್ಣ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ನಾವು ಧೃತರಾಷ್ಟ್ರನ ಒಂದು ಜೀವನ ಚರಿತ್ರೆ ನೋಡಿದ್ರೆ ನಾವು ಹೆಚ್ಚು ಕಡಿಮೆ ಧೃತರಾಷ್ಟ್ರನಿಗೆ ಏನ್ ಕಮ್ಮಿ ಇಲ್ಲ, ಕೆಲವು ಸ್ವಲ್ಪ ಜಾಸ್ತಿ ಕೆಲವು ಕಮ್ಮಿ ಇರ್ತೀವಿ. ಏನಪ್ಪ ಧೃತರಾಷ್ಟ್ರನಿಗೂ ನಮ್ಗೂ ಸಮಾನ ಅಂದ್ರೆ ಸಮಾನ ವಿಷಯಗಳು ಏನೇನಿದೆ ಅಂತಂದ್ರೆ, ಧೃತರಾಷ್ಟ್ರ ಒಂದು ಜೀವನದಲ್ಲಿ ಏನೋ ಒಂದು ಭೌತಿಕವಾಗಿ ತುಂಬಾ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಕೊಂಡಿರೋಂತ ಮನುಷ್ಯ. ನಾವು ಅಷ್ಟೇ ಅಲ್ವಾ, ಜೀವನದಲ್ಲಿ ನಮ್ಗೆ ಹಿಂಗಿರ್ಬೇಕು, ಭೌತಿಕವಾಗಿ ಹಂಗಿರ್ಬೇಕು ಅಂತ ಅನ್ಕೊಂಡಿರ್ತೀವಿ. ಧೃತರಾಷ್ಟ್ರ ಏನ್ ಮಾಡ್ದ, ನನಗೆ ಸಿಗ್ಬೇಕಾಗಿರೋ ರಾಜ್ಯ ನನಗೆ ಸಂಪತ್ತು ಸಿಕ್ಕಿಲ್ಲ ನನ್ನ ದುರದೃಷ್ಟದಿಂದ ಅಂತ ನೊಂದ್ಕೊಳ್ತಾ ಇರ್ತಾನೆ. ಆ ನೊಂದ್ಕೊಳ್ಳೋದು ಏನಕ್ಕೆ, ನನಗೆ ಸಿಗ್ಬೇಕಾದ್ರೆ ರಾಜ್ಯ ಸಿಕ್ಕಿಲ್ಲ ಅಂತ ನೊಂದ್ಕೊಳ್ತಾನೆ ಅಂದ್ರೆ ಅದರಿಂದ ಅವನಿಗೆ ಸುಖ ಸಿಕ್ಕುತ್ತೆ, ಆನಂದ ಸಿಕ್ಕುತ್ತೆ ಅನ್ನೋದೊಂದು ಅವನಿಗೆ ಒಂದು ಉದ್ದೇಶ ಇತ್ತು. ಎಲ್ಲರೂ ನಾವು ಅದೇ ಮಾಡ್ತೀವಿ, ಏನೋ ಒಂದು ವಿಷಯದಲ್ಲಿ ನಮಗ್ ಬೇಕಾಗಿರೋದು ಸಿಕ್ಕಿದ್ರೆ ನಾವು ಆನಂದ ಪಡ್ತೀವಿ ಅಂತ. ಆದ್ರೆ ಧೃತರಾಷ್ಟ್ರನ ಕತೆ ಮಹಾಭಾರತದಲ್ಲಿ ಬಹಳ ದೊಡ್ಡದಾಗಿ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಅವನ ಉದಾಹರಣೆ ಒಂದು ದೊಡ್ಡ ಭೌತಿಕ ವ್ಯಕ್ತಿಯ ರೀತಿಯಲ್ಲಿ ಉದಾಹರಣೆ ಮೂಲಕ ಕೊಡ್ತಾರೆ. ಅವನ ಆಸೆಗಳೇನಿತ್ತು, ನನಗೆ ರಾಜ್ಯ ಸಿಕ್ಕಿಲ್ಲ, ಕೊನೆಗೆ ಹೆಂಗೋ ಸಿಕ್ತು ಪಾಂಡುರಾಜ ಅಲ್ಲಿ ಹೋದ್ಮೇಲೆ, ಅದರಲ್ಲಿ ನಾನು ನತದೃಷ್ಟ, ನಾನು ಕುರುಡನಾಗಿದ್ದೀನಿ ಅನ್ನೋದ್ರಲ್ಲಿ ತಿರುಗಾ ನೊಂದ್ಕೊಳ್ತಾ ಇರ್ತಾನೆ. ಆಮೇಲೆ ರಾಜ್ಯವನ್ನು ಹೆಂಗೋ ಸಿಕ್ಕುತ್ತೆ ಆಳ್ತಾ ಇರ್ತಾನೆ. ಮತ್ತೆ ಅವನಿಗೆ ಮಕ್ಕಳಾಗುತ್ತೆ, ಮಕ್ಕಳಾದ್ಮೇಲೆ 100 ಜನ ಮಕ್ಕಳಾದ್ಮೇಲೆ ಆ ಮಕ್ಕಳ ಮೇಲೆ ಮೋಹ ಬರುತ್ತೆ. ಆದ್ರೆ ಅದ್ರ ಜೊತೆನಲ್ಲಿ ಏನೋ ಮೋಹ ಬಂದು ಅವನು ಒಳ್ಳೊಳ್ಳೆ ಆಕಾಂಕ್ಷೆಗಳನ್ನು ಬೆಳೆಸ್ಕೊಳ್ತಾನೆ. ಅದ್ರ ಜೊತೆನಲ್ಲಿ ತಿರ್ಗಾ ಪಾಂಡವರ ಮಕ್ಕಳು ಬರ್ತಾರೆ ಮಧ್ಯದಲ್ಲಿ, ಅವನಿಗೆ ಅದನ್ನ ದುಃಖಕರದ ವಿಷಯ ಇದು. ಅವನೇನ್ ಮಾಡ್ತಾನೆ, ಯಾವ ರೀತಿ ಡಿಸಿಷನ್ ತಗೊಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಈ ರೀತಿ ಬೆಳಕು ಒಂದು ಸುಖ ದುಃಖಗಳಲ್ಲಿ ಅವನು ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗಿ ಕೊನೆಗೆ ನಮ್ಗೆ ಗೊತ್ತಿದೆ ಭಗವಂತನ ಇಚ್ಛೆ ಪ್ರಕಾರ ಏನು ಅಧರ್ಮವನ್ನು ಕಮ್ಮಿ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಭಗವಂತ ಈ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಮಾಡಿ ಕೊನೆಗೆ ಅಧರ್ಮದಲ್ಲಿ ಯಾರ್ಯಾರು ಇರ್ತಾರೆ ಆ ಕಡೆ ಇರ್ತಾರೆ ಅವ್ರಿಗೆಲ್ಲ ಅವ್ರ ಅಂತ್ಯ ಆಗುತ್ತೆ, ಧರ್ಮದಿಂದ ತಿರ್ಗಾ ಸ್ಥಾಪನೆ ಆಗೋದು ನಡೆಯುತ್ತೆ. ಈ ಇದರಲ್ಲಿ ಅವನು ಏನೇನು ತುಂಬಾ ಭೌತಿಕವಾಗಿ ಆಸೆಗಳನ್ನು ಇಟ್ಕೊಂಡಿರ್ತಾನೆ ಧೃತರಾಷ್ಟ್ರ, ಅವನಿಗೆ ತುಂಬಾ ದೊಡ್ಡ ಏಟು ಆಗಾಗ ಬೀಳುತ್ತೆ. ಇದು ಉದಾಹರಣೆ ಯಾಕೆ ಕೊಡ್ತಾರೆ ಅಂತಂದ್ರೆ, ನಾವು ದಾರಿ ಹಿಡಿಯೋ ದಾರಿನಲ್ಲಿ ಕೊನೆಗೆ ರಿಸಲ್ಟ್ ಯಾವ ತರ ಸಿಗುತ್ತೆ ಅನ್ನೋದು ನಾವಿದ್ರಲ್ಲಿ ಕಲಿಬೇಕು. ಭೌತಿಕವಾಗಿ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಅದರಲ್ಲಿ ನಾವು ಎಷ್ಟು ಜಾಸ್ತಿ ಇಟ್ಕೊಳ್ತೀವಿ ಆತರ ನಮ್ಗೆ ರಿಸಲ್ಟ್ ಉಲ್ಟಾ ಅಂದ್ರೆ ನೋವಲ್ಲೇ ಬರುತ್ತೆ. ನಮ್ಗೆ ಪುರಂದರದಾಸ್ ಒಂದು ಹಾಡು ಇದೆ, ಏನಿದೆ ಅದು, ಮೊದಲು ತೋರುವುದು ವಿಷಯ ಸುಖ. ವಿಷಯ ಸುಖದಲ್ಲಿ ವಿಷಯಗಳಂದ್ರೆ ಗೊತ್ತಲ್ವ, ಇಂದ್ರಿಯಕ್ಕೆ ಆ ಇಂದ್ರಿಯಕ್ಕೆ ಸಂಬಂಧಪಟ್ಟ ವಿಷಯಗಳ ಮೂಲಕ ಆ ಇಂದ್ರಿಯಗಳಿಂದ ನಮ್ಮ ಮನಸ್ಸಿಗೆ ಹೋಗುತ್ತೆ. ಅದರಿಂದ ಕೆಲವು ನಾವು ಏನೋ ಸುಖ ಪಡ್ತಾ ಇದೀವಿ ಅಂತ ಅನ್ಕೊಳ್ತೀವಿ. ಪಂಚೇಂದ್ರಿಯಗಳಿದೆ, ಸ್ಪರ್ಶ, ದೃಷ್ಟಿ, ಕಿವಿ, ಇದೆಲ್ಲ ಆ ವಿಷಯಗಳ ಮೇಲಕ್ಕೆ ಆನಂದ ಪಡೋದಕ್ಕೆ ಇದು ಪ್ರಯತ್ನ ಪಡ್ತಾ ಇರುತ್ತೆ. ಈ ಇಂದ್ರಿಯ ಸುಖಗಳು ಏನ್ ಮಾಡುತ್ತೆ, ಮನುಷ್ಯನಿಗೆ ಫಸ್ಟ್ ಅಟ್ರಾಕ್ಷನ್ ತೋರಿಸುತ್ತೆ. ಏನೋ ಸುಖ ಇದೆ ಇಲ್ಲಿ, ನಾವು ಯಾವ್ದೋ ಒಂದು ವಿಚಾರ ಅನ್ಕೊಳ್ಳಿ, ಈ ಸಿನಿಮಾ ವಿಷಯ ಮಾತಾಡ್ತಾ ಇದ್ರೆ ಆಗ್ಲಿ, ಇಲ್ಲ ಬೇರೆಯವ್ರ ಕತೆ ವಿಚಾರ ಮಾತಾಡ್ತಾ ಇದ್ರೆ, ಅವಾಗ ಏನೋ ಟೆಂಪರರಿ ಕಿವಿಗೆ ಆನಂದ ಇರುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ಅಂತ ನಮ್ಗೆ ಗೊತ್ತಿದ್ರೇನೆ ಅದ್ರ ಕತೆ ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಹಿಂಗಂತ ಹಂಗಂತ ಅದು ಹೌದಂತ ಅನ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ವಿ. ಇದು ಒಂಥರ ಮಾಯ, ನಮ್ಗೆ ಇಂದ್ರಿಯ ಸುಖಗಳಲ್ಲಿ ಎಳೆದ ಮಾಯ, ನಮ್ಮನ್ನ ಕೆಳಗಡೆ ಮಾಡುವ ವಿಷಯಗಳು ಈ ತರ. ಅದಕ್ಕೊಂದು ಹಂತ ಇರುತ್ತೆ, ಅದು ನಾವು ಎಷ್ಟು ಜಾಸ್ತಿ ಮಾಡ್ಕೊಳ್ತೀವೋ ಅಷ್ಟು ನಮ್ಗೆ ಆಮೇಲೆ ನಂತರ ತೋರುವುದು ಬಹು ದುಃಖ ಅಂತಾರೆ. ಮೊದಲು ತೋರುವುದು ವಿಶೇಷಿಕ, ಆಮೇಲೆ ಬಹು ದುಃಖ. ಇದು ನಾವು ಶಾಸ್ತ್ರಜ್ಞ ಅಂದ್ರೆ ಶಾಸ್ತ್ರವನ್ನು ತಿಳ್ಕೊಂಡವರು ಈ ವಿಷಯದಲ್ಲಿ ತುಂಬಾ ಎಚ್ಚರದಿಂದ ಇರಬೇಕು. ಯಾವುದೇ ಆಗ್ಲಿ ಇಂದ್ರಿಯ ಸುಖಗಳು ಬಂದ್ರೆ ನಮ್ಮ ಕೈಯಲ್ಲಾದಷ್ಟು ಮಾತ್ರ ನಾವು ಅದಕ್ಕೆ ದೂರ ಇರೋದಕ್ಕೆ ಪ್ರಯತ್ನ ಪಡಬೇಕು. ಇದು ಬಹಳ ಕಷ್ಟ, ಇದು ಒಂದು ತಪಸ್ಸು. ಆದರೆ ಧೃತರಾಷ್ಟ್ರ ಆ ಕೆಲಸ ಮಾಡಕ್ ಆಗ್ಲಿಲ್ಲ. ಧೃತರಾಷ್ಟ್ರ ಅಂತ ಅವನು ವಿದುರನಂತ ತಮ್ಮ ಇದ್ದು ಅವನಿಗೆ ಎಲ್ಲಾ ಟೈಮ್ನಲ್ಲೂ ಇನ್ಸ್ಟ್ರಕ್ಷನ್ ಕೊಟ್ಟರು ಧೃತರಾಷ್ಟ್ರನಿಗೆ ಅದು ಮಾಡಕ್ ಆಗಿಲ್ಲ. ಯಾವ್ಯಾವ ವಿಷಯದಲ್ಲಿ ಕೊನೆಗೆ ಅವನು ಕುರುಡನಾಗಿದ್ದು ಆಸ್ಥಾನದಲ್ಲಿ ದ್ರೌಪದಿಯ ವಸ್ತ್ರಾಭರಣ ಆದ್ರೂ ಕೂಡ ಅದಕ್ಕೆ ತಿರಸ್ಕಾರ ಮಾಡ ಅಷ್ಟು ಪರಿಸ್ಥಿತಿ ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಯಾವತ್ತೂ ಅಷ್ಟೇ, ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ ಇಂದ್ರಿಯೇನು ವಿಷಯಗಳು ನಮ್ಮ ಮೇಲೆ ಸಮುದ್ರಕ್ಕೆ ಇದು ನದಿಗಳ ತರ ಹರಿದು ಬರ್ತಾ ಇರುತ್ತಂತೆ. ನಮ್ಮ ಮನಸ್ಸಿಗೆ ವಿಷಯಗಳು ಬಂದು ಮೇಲೆ ಬೀಳ್ತಾನೆ ಇರುತ್ತೆ. ಅದರಲ್ಲಿ ಈ ಸಾಮಾನ್ಯರಾದವ್ರು ಏನ್ ಮಾಡ್ತಾರೆ, ಅದನ್ನ ಆ ನೀರು ಬಂದು ಇವಾಗ ಹೆಂಗೆ ನೀರು ಹರಿದು ಬರ್ತಾ ಇದ್ರೆ ಹಳ್ಳ ಚಿಕ್ಕದಿದ್ರೆ ಅದಂಗೆ ಉಬ್ಬೋಗ್ಬಿಡುತ್ತೆ, ಆತರ ಸಾಮಾನ್ಯ ಮನುಷ್ಯ ಅದವನು ಉಬ್ಬಿಡ್ತಾನೆ. ಅದ್ ತಡಿಯಕ್ ಆಗದಿರ ಅದಕ್ಕೆ ರಿಯಾಕ್ಟ್ ಆಗ್ತಾನೆ. ಆದ್ರೆ ಜ್ಞಾನಿ ಆದವನು ಮತ್ತೆ ಭಕ್ತನಾದವನು ಈ ಸಮುದ್ರ ತರ ಇರ್ತಾನಂತೆ. ಎಲ್ಲಾ ತರ ಎಲ್ಲಾ ಕಡೆಯಿಂದ ನದಿಗಳು ಅಂದು ಹರಿದು ಬರ್ತಾ ಇದ್ರು ಸಮುದ್ರ ಯಾವತ್ತು ಮೇಲೆ ಎಷ್ಟು ನೀರು ಬರುತ್ತೆ ಅದೇನು ವಿಚಲಿತ ಆಗೋದಿಲ್ಲ, ಆತರ ಭಕ್ತನಿರ್ತಾನೆ ಅಂತ. ಆತರ ಇದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕೆ ಅಂದ್ರೆ ಉದಾಹರಣೆ ಧೃತರಾಷ್ಟ್ರನ ಕೊಟ್ಟಿದ್ದಾರೆ, ಅವನು ಕೊನೆಗೆ ಯಾವ ಗತಿ ಆಗುತ್ತೆ ಅಂದ್ಬಿಟ್ಟು ಅವನ ಅದೃಷ್ಟಕ್ಕೆ ಬಿದಿರನಂತ ತಮ್ಮ ಸಿಕ್ಕಿದ್ರೆ ಕೊನೆಯಲ್ಲಿ ಅವನಿಗೇನೋ ಮೋಕ್ಷ ಸಿಗೋ ದಾರಿ ಅವನಿಗೆ ಕಾಣುತ್ತೆ. ಯಾವ ಸ್ಥಿತಿಯಲ್ಲಿ ಇರ್ತಾರೆ ನಾವು ಇದೊಂದು ಹಿಂದಿನ ಹಿನ್ನೆಲೆ ನೋಡಿದ್ರೆ ಈ ಧೃತರಾಷ್ಟ್ರನ ಗೃಹತ್ಯಾಗ ಹಿನ್ನೆಲೆ ಫಸ್ಟ್ ನಾವು ನೋಡಿದ್ರೆ ಯಾವ ತರ ಸ್ಥಿತಿ ಇರುತ್ತೆ ಮತ್ತೆ ಹೆಂಗಿರುತ್ತೆ ಅಂತಂದ್ರೆ ಯುದ್ಧ ಎಲ್ಲ ಮುಗೀತು, ಯುಧಿಷ್ಠಿರನ ರಾಜನಾಗ್ತಾನೆ, ಭಗವಂತನ ಇಷ್ಟನ ಪ್ರಕಾರ ಧರ್ಮದಲ್ಲಿರೋರು ರಾಜ್ಯ ಆಳ್ತಾ ಇರ್ತಾರೆ, ಮತ್ತೆ ಇದರಲ್ಲಿ 100 ಜನ ಮಕ್ಕಳನ್ನ ಮತ್ತೆ ಎಲ್ಲವನ್ನು ಕಳ್ಕೊಂಡಿರೋ ಧೃತರಾಷ್ಟ್ರ ಮತ್ತೆ ಗಾಂಧಾರಿ ಇಬ್ಬರೇ ಅವ್ರು ಉಳಿತಾರೆ. ಅವರ ಸ್ಥಿತಿ ಲೆಕ್ಕ ಹಾಕಿ ಯಾವ ತರ ಅವರು ಜೀವನ ನಡೆಸಿದ್ರು, ಅವರು ಮುಪ್ಪಿನ ವಯಸ್ಸಿನಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಎಲ್ಲಾ ರೀತಿ ಇಂದ್ರಿಯಗಳು ಕಮ್ಮಿ ಆಗ್ತವೆ, ಬಲ ಕಮ್ಮಿ ಆಗುತ್ತೆ, ಮತ್ತೆ ಅವ್ರ ಆಸೆಗಳೆಲ್ಲ ತೀರಿಸ್ಕೊಳಕಾಗದೆ ಅವರು ನೊಂದಿರ್ತಾರೆ. ಕೊನೆಗೆ ಅವರು ತಿನ್ನೋ ಅನ್ನ ಕೂಡ ಯಾರು ನಮ್ಗೆ ನಮ್ಮವರಲ್ಲ, ನಮ್ಮವರು ನನ್ನ ಮಕ್ಕಳು ಮಾತ್ರ ಅಂತ ಅನ್ಕೊಂಡಿರ್ತಾರೆ. ಈ ಪಾಂಡು ಮಕ್ಕಳು ನನ್ನವರಲ್ಲ ಅಂತ ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ, ಅವರು ಕೂಡ ಅನ್ನದ ಮೇಲೆ ಬದುಕೋತರ ಸ್ಥಿತಿ ಆಗುತ್ತೆ. ಆದ್ರೂ ಕೂಡ ಜೀವಿ ಏನ್ ಮಾಡುತ್ತೆ, ಆ ಸ್ಥಿತಿನಲ್ಲಿ ಜೀವನ ಮಾಡಕ್ಕೆ ಇನ್ನ ಜೀವನ ನಡೆಸೋದಕ್ಕೆ ಪ್ರಯತ್ನ ಪಡುತ್ತೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು ಒಂದು ಚಿಕ್ಕ ಗಾದೆ ಅನ್ಕೊಳ್ಳಿ, ಪ್ರತಿಯೊಂದು ಜೀವಿಗೂ ಜೀವನ ಮಾಡಕ್ಕೆ ಪ್ರತಿಯೊಂದು ಹೆಜ್ಜೆನಲ್ಲಿ ಭಯ ಆಗ್ತಾ ಇರುತ್ತೆ. ಏನಾಗುತ್ತೋ, ಮತ್ತೆ ಯಾರು ನನ್ನ ಅಟ್ಯಾಕ್ ಮಾಡ್ತಾರೋ, ಯಾವ ರೀತಿ ನನ್ನ ತೊಂದರೆಗಳು ಬರುತ್ತೋ ಅಂತ ಭಯ ಇರುತ್ತೆ. ಆದ್ರೂ ಕೂಡ ಆ ಜೀವಿ ಈ ತರ ಭಯ ಸ್ಥಿತಿನಲ್ಲಿ ಇದ್ರೂ ಕೂಡ ಕಷ್ಟ ಬಿದ್ದು ಇಲ್ಲಿ ಜೀವನ ಮಾಡಕ್ಕೆ ಮುಂದೆ ಹೋಗುತ್ತೆ. ಅಯ್ಯೋ ಈ ಸ್ಥಿತಿ ಇಲ್ಲಿ ನಮ್ಗೆ ಭಯ ಬೀಳೋ ಅಂತ ಸ್ಥಿತಿ ನಮ್ದು ನಮ್ ಜಾಗ ಅಲ್ಲ, ನಾವು ಆನಂದದಿಂದ ಆರಾಮದಿಂದ ಇರಬೇಕು ಅನ್ನೋದು ಯೋಚನೆ ಮಾಡೋದಿಲ್ಲ ಅದು. ಬಟ್ ಇದೇ ಜಾಗದಲ್ಲೇ ಶಾಶ್ವತವಾಗಿರೋದಕ್ಕೆ ಪ್ರಯತ್ನ ಪಡುತ್ತೆ. ಎಷ್ಟು ವಿಚಿತ್ರ ನೋಡಿ, ನಾವು ಭಯ ಬಿದ್ಕೊಂಡು ಜೀವನ ಮಾಡ್ತಾ ಇರ್ತೀವಿ, ಆದ್ರೂ ಹೋರಾಡಿ ಇಲ್ಲೇ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಯಾವ ತರ ಸ್ಥಿತಿ ಅಂತಂದ್ರೆ ನಮ್ಗೆ ನಮ್ಮ ಸ್ಥಿತಿನೇ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಒಂದು ಭ್ರಮೆನಲ್ಲಿ ನಮ್ಗೆ ಏನೋ ಒಂದು ಬ್ಲೈಂಡ್ ಆಗಿ ನಾವು ಜೀವನ ನಡೆಸ್ತಾ ಇರ್ತೀವಿ. ಈ ಆಧ್ಯಾತ್ಮಿಕ ವಿಷಯ ಗೊತ್ತಿರೋರು ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ. ಇದರಲ್ಲಿ ಇನ್ನ ಸ್ವಲ್ಪ ಅರ್ಥ ಚೆನ್ನಾಗಿ ಮಾಡಿಕೊಂಡು ನಮ್ಮ ಜೀವನದ ಉದ್ದೇಶ ತಿಳ್ಕೊಂಡು ನಾವು ಮುಂದುವರಿಯೋದು ನಮ್ಮ ಒಂದು ಗಮ್ಯ ಆಗಿರುತ್ತೆ. ಈ ಶ್ಲೋಕದಲ್ಲಿ ನಮ್ಗೆಲ್ಲ ಗೊತ್ತಿದೆ ಹಿಂದೆ ಇದಕ್ಕೆ ಮುಖ್ಯವಾಗಿ ಧೃತರಾಷ್ಟ್ರನಿಗೆ ಜ್ಞಾನೋದಯವನ್ನು ಉಂಟು ಮಾಡೋದು ವಿಜೃಂಭಣೆ ಜಾಸ್ತಿ. ಯಾಕಂದ್ರೆ ಸಂಜೆಯನ್ನು ಇರ್ತಾರೆ ಅವರು, ಪಾಪ ಅವ್ರಿಗಾಗಿದ್ ಮಟ್ಟಿಗೆ ಅವರು ಒಳ್ಳೆ ಒಳ್ಳೇದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಸಂಜೆ ಅವನಿಗೆ ಕೆಳಗಡೆ ಕೆಲಸ ಮಾಡೋನು, ಸ್ವಲ್ಪ ರಥ ಓಡಿಸೋನು ಅನ್ನೋದನ್ನ ಬೆಲೆ ಅಷ್ಟು ರಾಜ ಆಗಿರೋನು ಕೊಡೋದಿಲ್ಲ. ಯಾಕಂದ್ರೆ ಭೌತಿಕ ಸ್ಥಿತಿನಲ್ಲಿ ಅವನು ಉತ್ತಮದಲ್ಲಿರ್ತಾನೆ ಭೌತಿಕವಾಗಿ. ಸಂಜೆ ಅವನು ಜ್ಞಾನಿ ಆಗಿದ್ರು, ಆದ್ರೂ ಅವನು ಆಧ್ಯಾತ್ಮಿಕವಾಗಿ ಉನ್ನತವಾಗಿದ್ರು ಭೌತಿಕವಾಗಿ ಕೆಳಗಡೆ ಇರೋದ್ರಿಂದ ಮಾಮೂಲಿ ಸ್ಥಿತಿನಲ್ಲಿ ನೋಡಿ, ಯಾರಾದ್ರೂ ಸ್ವಲ್ಪ ಆಧ್ಯಾತ್ಮಿಕ ಭೌತಿಕವಾಗಿ ಕಮ್ಮಿ ಇರೋರು ಏನಾದ್ರೂ ಹೇಳಿದ್ರೆ ನಾವು ಅದನ್ನ ಆಟೋಮೆಟಿಕ್ ಆಗಿ ಪಕ್ಕಕ್ಕೆ ಕಳಿಸ್ತೀವಿ. ಏನೋ ಅವನು ದುಡ್ಡಿಲ್ಲ, ಬಡವ, ಏನೋ ರೀತಿ ಜೀವನ ಮಾಡ್ತಾ ಇದ್ದಾನೆ, ಅವನದೇನ್ ನಾವು ಮಾತು ಕೇಳಬೇಕು ಅನ್ನೋ ರೀತಿಯಲ್ಲಿ ಒಂದು ಚೂರು ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಸಂಜೆ ಅನ್ನ ಮಾತು ಕೂಡ ಏನು ಅಷ್ಟು ಹಚ್ಕೊಳ್ತಾ ಇದೆ. ಆದ್ರೆ ವಿದುರ ಸ್ವಂತ ತಮ್ಮ ಆಗಿರೋದ್ರಿಂದ ಅವನು ತುಂಬಾ ಶಾಸ್ತ್ರದಲ್ಲಿ ಮತ್ತೆ ಎಲ್ಲಾ ರೀತಿ ಎಲ್ಲಾ ವಿದ್ಯೆಯಲ್ಲಿನೂ ಅವನು ತುಂಬಾ ಉತ್ಕೃಷ್ಟ ಪಂಡಿತನಾಗಿದ್ದ. ಯಾವ ಲೆವೆಲ್ ಅಲ್ಲಿ ಇದ್ದ ಅಂತಂದ್ರೆ ಇದ್ರು ಅಂದ್ರೆ ವಿದುರರು ಅವರ ಲೆವೆಲ್ ಏನು ಅಂತಂದ್ರೆ ವಿದುರರು ಭೀಷ್ಮಾಚಾರ್ಯರು ಮತ್ತೆ ದ್ರೋಣಾಚಾರ್ಯರು ಸಮಾನ ಅವರು ವಿದ್ಯೆ ಅವ್ರಿಗಿಂತ ಒಂದು ಜಾಸ್ತಿನೇ ಅನ್ಬೋದೇನೋ. ಆ ರೀತಿಯಲ್ಲಿ ಅವರು ರಾಜಸ್ಥಾನದಲ್ಲಿ ಮತ್ತೆ ಬೇರೆ ವಿದ್ಯೆಗಳಲ್ಲಿ ಅವರು ಅಷ್ಟು ಮುಂದಿದ್ರು. ಮತ್ತೆ ಅವರು ಮಹಾಮಂತ್ರಿ ಕೂಡ ಆಗಿದ್ರು. ಆ ರೀತಿಯಲ್ಲಿ ಅವರು ಪಾಪ ಧೃತರಾಷ್ಟ್ರನಿಗೆ ಅಣ್ಣನಿಗೆ ಒಳ್ಳೇದಾಗ್ಲಿ, ಆಧ್ಯಾತ್ಮಿಕ ರೀತಿಯಲ್ಲಿ ಎಲ್ಲ ಇದಾಗ್ಲಿ ಅನ್ಬಿಟ್ಟು ಅವರು ಹೇಳ್ತಾನೆ ಇದ್ರು. ಕೊನೆಗೆ ಅವನ ಸ್ಥಿತಿ ತುಂಬಾ ಹೀನ ಸ್ಥಿತಿ ಬಂದ್ಮೇಲೆ ಹೇಳೋ ಅಂತ ವಿಷಯ ಅವರು ಧೃತರಾಷ್ಟ್ರನಿಗೆ ಮನಸ್ಸಿಗೆ ನಾಟುತ್ತೆ. ಏನ್ ನಾಟುತ್ತೆ ಅಂತದ್ದು ಅಂತಂದ್ರೆ ನಾವು ಕೆಲವು ಶ್ಲೋಕದಲ್ಲಿ ತುಂಬಾ ಮಾತು ತುಂಬಾ ಕಠೋರವಾಗಿ ಇರೋದನ್ನ ನಾವು ನೋಡಬಹುದು. ಹದಿನೆಂಟನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಹಾತ್ಮ ಬಿದಿರನು ಇದೆಲ್ಲವನ್ನು ತಿಳಿದನು, ಆದ್ದರಿಂದ ಅವನು ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೇಳಿದನು, ನನ್ನ ಪ್ರೀತಿಯ ರಾಜನೇ, ದಯವಿಟ್ಟು ಇಲ್ಲಿಂದ ಬೇಗ ಹೊರಡು, ತಡ ಮಾಡಬೇಡ, ನೋಡು ನೀನು ಎಷ್ಟು ಭಯಗ್ರಸ್ತನಾಗಿದ್ದೀಯ. ಅದೆಲ್ಲ ಆಸೆ ಇರೋರಿಗೆ ಕಾಣುತ್ತೆ, ಎಷ್ಟು ಭಯಗ್ರಸ್ತನಾಗಿದ್ಯಾ. ಭಯಗ್ರಸ್ತನಾಗಿದ್ದುಕೊಂಡು ಆರಾಮಲ್ಲಿ ಆರಾಮಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ಯಾರಿಗೂ ತೊಂದರೆ ತಗೊಳಕ್ ಇಷ್ಟ ಇಲ್ಲ, ತಪಸ್ ಮಾಡಕ್ ಯಾರಿಗೂ ಇಷ್ಟ ಇಲ್ಲ. ಆದ್ರೂ ನಾವು ಮಾಡೋದು ತಪಸ್ ಮಾಡೋದಕ್ಕೆ ಜೀವನ ಇರೋದು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ದೇಹಕ್ಕೆ, ಮನಸ್ಸಿಗೆ ಮತ್ತೆ ಇಂದ್ರಿಯಗಳಿಗೆ ನಮ್ಮ ಇಚ್ಛಾನುಸಾರವಾಗಿ ಸ್ವಲ್ಪ ತೊಂದರೆಗಳನ್ನು ಕೊಡಬೇಕು. ಇಂದ್ರಿಯ ಹೇಳಿದ ತಕ್ಷಣ ಅದಕ್ಕೆ ನಾವು ಬಗ್ಗಬಾರ್ದು, ಮನಸ್ಸು ಹೇಳಿದ ತಕ್ಷಣ ಅದಕ್ಕೆ ಬಗ್ಗಬಾರ್ದು. ದೇಹಕ್ಕೆ ಈ ತರ ದೇಹ ನಮ್ಗೆ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಸುಖ ಕೊಡಬಾರ್ದು. ಆದ್ರೆ ಈಗಿನ ಕಾಲದಲ್ಲಿ ನಮ್ಗೆ ಗೊತ್ತಿರೋ ಹಂಗೆ ಈಗಿನ ಪ್ರಪಂಚ ಏನ್ ಹೇಳುತ್ತೆ ಅಂದ್ರೆ ದೇಹಕ್ಕೆ ಸುಖ ಕೊಡೋ ತರ, ಆರಾಮ್ ಮಾಡೋ ತರ ವ್ಯವಸ್ಥೆಗಳನ್ನ ಅನುಕೂಲ ಮಾಡ್ಕೊಳ್ತೀವಿ, ಮನಸ್ಸಿಗೆ ನೋವಾಗದಿರೋ ತರ ವ್ಯವಸ್ಥೆ ಮಾಡ್ಕೊಳ್ತೀವಿ. ಅದೆಲ್ಲ ಉಲ್ಟಾ ಇದೆ, ಶಾಸ್ತ್ರ ಹೇಳುತ್ತೆ ಈ ತರ ಹೇಳುತ್ತೆ. ನೆಕ್ಸ್ಟ್ ಶ್ಲೋಕದಲ್ಲಿ ಏನ್ ಹೇಳುತ್ತೆ, ಹದಿನೇಳನೇ ಶ್ಲೋಕದಲ್ಲಿ ಒಂದು ನೋಡೋಣ, ಇದು ಬಹಳ ಜೋರಾಗಿದೆ. ಕೌಟುಂಬಿಕ ವ್ಯವಹಾರದಲ್ಲಿ ಅತ್ಯಂತ ಆಸಕ್ತರಾದವರನ್ನು ಮತ್ತು ಅವುಗಳ ವಿಚಾರದಲ್ಲಿ ಸದಾ ಮುಳುಗಿದ್ದವರನ್ನು ದುಸ್ತರವಾದ ಶಾಶ್ವತ ಕಾಲವು ಗೊತ್ತಾಗದಂತೆ ಆಕ್ರಮಿಸುತ್ತದೆ. ಇದು ಹದಿನೇಳನೇ ಶ್ಲೋಕ. ಇದನ್ನು ನಮ್ಗೆ ಇನ್ಸ್ಟ್ರಕ್ಷನ್, ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರು ಕೌಟುಂಬಿಕ ವ್ಯವಹಾರದಲ್ಲಿ ಅತ್ಯಂತ ಆಸಕ್ತರಾದವರನ್ನು ಮತ್ತು ಅವುಗಳ ವಿಚಾರದಲ್ಲಿ ಸದಾ ಮುಳುಗಿದ್ದವರನ್ನು ದುಸ್ತರವಾದ ಶಾಶ್ವತ ಕಾಲವು ಗೊತ್ತಾಗದಂತೆ ಆಕ್ರಮಿಸುತ್ತದೆ. ಮಾಮೂಲಾಗಿ ಏನ್ ಮಾಡ್ತೀವಿ, ನಮಗೆ ಕುಟುಂಬ ವಿಷಯದಲ್ಲಿ ಕೆಲವು ಮನೆಗಳಲ್ಲಿ ನೋಡಿದೀವಿ, ಯಾವುದನ್ನು ಭಗವಂತನ ಬಗ್ಗೆ ಚಿಂತನೆ ಆಗ್ಲಿ, ಶಾಸ್ತ್ರದ ಬಗ್ಗೆ ಚಿಂತನೆ ಆಗ್ಲಿ, ಮತ್ತೆ ವೈರಾಗ್ಯದ ಬಗ್ಗೆ ಚಿಂತನೆ ಆಗ್ಲಿ ಮಾಡೋದೇ ಇಲ್ಲ. ಯಾವಾಗ್ಲೂ ಅವ್ರ ಸಂಸಾರ, ಅವ್ರ ರಿಲೇಷನ್ಶಿಪ್, ಅವ್ರ ಹಿಂಗಾದ್ರೂ ಆ ರಿಲೇಷನ್ಶಿಪ್ ಹಿಂಗೆ, ಮತ್ತೆ ಇವ್ರ ಹಿಂಗೆ ಉದ್ದಾರ ಆಗ್ಬೇಕು, ಈ ಅನುಕೂಲ ಮಾಡ್ಕೊಳ್ಬೇಕು. ಈವನ್ ಕೆಲವ್ರಿಗೆಲ್ಲ ಟಿವಿ ನೋಡೋ ರೂಢಿ ಇರೋರ್ಗು ಗೊತ್ತಾಗುತ್ತೆ, ಯಾವ್ದಾದ್ರು ಸೀರಿಯಲ್ಗಳು ಬಂದ್ರೆ ಬರೀ ಇಂಥ ವಿಚಾರಗಳೇ. ಅವ್ರವ್ರ ಸಂಸಾರ, ಸೋಷಿಯಲ್ ಏನ್ ಬೇಕೋ ಅದನ್ನ ಉನ್ನತಿ ಮಾಡ್ಕೊಳ್ಳೋ ವಿಚಾರಗಳೇ ಹೊರತು ಬೇರೆ ಏನು ನಮ್ಗೆ ತೋರಿಸೋದಿಲ್ಲ. ಇದೇ ನಮ್ಮ ಇದನ್ನು ನಡೀತಾ ಇರುತ್ತೆ. ಯಾವ್ದು ಜಾಸ್ತಿ ಜನ ಅವರ ಸಂಸಾರ ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಇರ್ತಾರೆ ಅವರು, ಮತ್ತು ಅವುಗಳ ವಿಚಾರದಲ್ಲಿ ಸದಾ ಮುಳುಗಿದ್ದವರನ್ನು ದುಸ್ತರವಾದ ಮತ್ತು ಶಾಶ್ವತವಾದ ಕಾಲವು ಗೊತ್ತಾಗದಂತೆ ಆಕ್ರಮಿಸುತ್ತದೆ. ಅವರು ಈ ಮಾಯಲ್ಲಿರ್ತಾರೆ, ಈ ಸಂಸಾರದಲ್ಲಿ ಇದ್ರಲ್ಲಿ ಇರ್ತಾರೆ. ಕಾಲ ಏನ್ ಮಾಡುತ್ತೆ, ಅವ್ರಿಗೆ ಗೊತ್ತಾಗದಿರಂಗೇನೆ ಹೇಳುದು ಒಳಗಡೆ ಹಾಕೊಳ್ತಾ ಇರುತ್ತೆ. ಅವ್ರ ಕಾಲ ಬಂದು ಮಿಂಚಿ ಅವ್ರಿಗೆ ಇನ್ನ ಚೇಂಜಸ್ ಆಗೋವಾಗ ಅವಾಗ ಅವ್ರಿಗೂ ಕೆಲವ್ ರಿಯಲೈಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಅದೇ ಕಾಲದಲ್ಲಿ ಕೆಲವರು ಅವ್ರಿಗೆ ಗೊತ್ತಾಗದೇ ಅವರನ್ನು ದೇಹವನ್ನು ಬಿಡುವ ಒಂದು ಟೈಮ್ ಬರುತ್ತೆ. ಈವನ್ ಆ ಟೈಮ್ನಲ್ಲೂ ಅವರು ಜ್ಞಾನೋದಯ ಮಾಡುವಂತ ವಿಚಾರ ಮಾತಾಡೋದೇ ಇಲ್ಲ. ಇದೆಲ್ಲ ಒಂದು ಮಾಮೂಲಿ ಅನ್ನೋ ರೀತಿ ಪ್ರಾಣಿಗಳ ರೀತಿ ಬದುಕ್ತಾ ಇರ್ತಾರೆ ಅನ್ನೋದು ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಇದು ಧೃತರಾಷ್ಟ್ರನಿಗೂ ಅನ್ವಯ ಆಗುತ್ತೆ, ನಮಗೂ ಕೂಡ ಅನ್ವಯ ಆಗುತ್ತೆ. ಜಾಸ್ತಿ ನಾವು ಮನುಷ್ಯನಾದ್ಮೇಲೆ ವಿಚಾರ ಮತ್ತೆ ಪ್ರಜ್ಞೆ ಇರೋರಾದ್ರೆ ಈ ತರ ಶಾಶ್ವತ ವಿಚಾರಗಳನ್ನು ನಾವು ಥಿಂಕ್ ಮಾಡಬೇಕು, ಅಂದ್ರೆ ವಿಚಾರ ಮಾಡಬೇಕು. ಹೊತ್ತು ಪ್ರಾಣಿಗಳ ತರ ನಾವು ಬದುಕಬಾರದು ಅನ್ನೋದು ಒಂದಾಗುತ್ತೆ. ಮತ್ತೆ 20ನೇ ಶ್ಲೋಕದಲ್ಲಿ ಒಂದು ಬಹಳ ಜೋರಾಗಿದೆ. ಪರಮಕಾಲದ ಶಾಶ್ವತ ಅಂದ್ರೆ ಪ್ರಭಾವಕ್ಕೊಳಪಟ್ಟವರೆಲ್ಲ, ಪರಮಕಾಲದ ಪ್ರಭಾವಕ್ಕೊಳಪಟ್ಟವರೆಲ್ಲ ತಮ್ಮ ಪ್ರಿಯತಮವಾದ ಜೀವನವನ್ನು ತ್ಯಾಗ ಮಾಡಬೇಕಾಗುತ್ತದೆ. ನಾವೆಲ್ಲ ಕಾಲಕ್ಕೆ ಒಳಪಟ್ಟಿದ್ದೀವಲ್ಲ, ಜೀವಿಗಳು ಭೌತಿಕವಾದ ಜೀವಿಗಳೆಲ್ಲ ಕಾಲಕ್ಕೆ ಒಳಪಟ್ಟಿದೀವಿ. ಆದ್ರೆ ಆಧ್ಯಾತ್ಮಿಕವಾದ ಶಾಶ್ವತವಾಗಿ ಭಗವಂತನ ಹತ್ರ ಲೋಕದಲ್ಲಿ ಇರೋರಿಗೆ ಕಾಲ ಅನ್ನೋದು ಇದೆಯಾ? ಅವ್ರಿಗೆ ಕಾಲ ಅನ್ನೋದು ಇದೆಯಾ? ಇಲ್ಲ. ಆಧ್ಯಾತ್ಮಿಕ ಲೋಕದಲ್ಲಿ ಕಾಲ ಅನ್ನೋ ಒಂದು ಶಕ್ತಿ ಭಗವಂತನ ಶಕ್ತಿ ಇಲ್ಲ. ಭೌತಿಕವಾದ ಒಂದು ಇದಕ್ಕೋಸ್ಕರ ಕಾಲ ಅನ್ನೋ ಒಂದು ಶಕ್ತಿ ಭಗವಂತನ ಶಕ್ತಿ ನಮ್ಮ ಮೇಲೆ ಹೇರಿದೆ. ಅದಕ್ಕೆ ನಾವು ಹಿಂದೆ ಆಮೇಲೆ ಮತ್ತೆ ಮಧ್ಯ ಅಂತ ಹೇಳ್ತೀವಿ, ಇವಾಗ ಇಂದು ಅಂತ ಹೇಳ್ತೀವಿ. ಈ ಕಾಲ ಅನ್ನೋದು ಭಗವದ್ಗೀತನಲ್ಲಿ ಐದು ವಿಷಯಗಳನ್ನು ವಿಚಾರ ಮಾಡ್ತೀವಿ ಅಂತ ಇಂಟ್ರೊಡಕ್ಷನ್ ನಲ್ಲಿ ಹೇಳ್ತಾರೆ. ಯಾವುದು ಐದು ವಿಚಾರಗಳು? ಭಗವದ್ಗೀತೆಯ ವಿಚಾರಗಳಲ್ಲಿ ಐದು ಮುಖ್ಯವಾದ ಅಂಶಗಳಿದೆ. ಒಂದು ಭಗವಂತ ಅಂದ್ರೆ ಈಶ್ವರ, ಈಶ್ವರ ಅಂದ್ರೆ ಭಗವಂತನ ಬಗ್ಗೆ ವಿಚಾರ ತಿಳಿಸುತ್ತೆ. ಇನ್ನೊಂದು ಜೀವಿ, ಜೀವದ ಬಗ್ಗೆ ವಿಚಾರ ತಿಳಿಸುತ್ತೆ. ಮತ್ತೆ ಮೂರನೇದು ಪ್ರಕೃತಿ. ಈಶ್ವರ ಇದ್ದಾನೆ, ಭಗವಂತ ಇದ್ದಾನೆ, ನಾವೆಲ್ಲ ಜೀವಿಗಳಿದ್ದೀವಿ, ನಾವೆಲ್ಲ ಎಲ್ಲಿದ್ದೀವಿ? ಪ್ರಕೃತಿಯಲ್ಲಿದ್ದೀವಿ. ಇದರ ವಿಚಾರ ತಿಳಿಸುತ್ತೆ. ಮತ್ತೆ ನಾಲ್ಕನೇದು ಕರ್ಮ. ಹೌದು, ಮೂರು ವಿಷಯ ಇದೆ, ಭಗವಂತ ಇದ್ದಾನೆ, ಜೀವಿ ಇದೆ, ಮತ್ತೆ ಪ್ರಕೃತಿ ಇದೆ. ಇಲ್ಲೇನ್ ಮಾಡೋದು? ಜೀವಿಗಳು ಕರ್ಮ ಮಾಡ್ತಾರೆ, ಕರ್ಮದ ಬಗ್ಗೆ ವಿಚಾರ ಹೇಳುತ್ತೆ. ಮತ್ತೆ ಇನ್ನೊಂದು, ಈ ನಾಲ್ಕಾದ್ಮೇಲೆ ಇದನ್ನೆಲ್ಲ ನಡೆಸುವಂತದ್ದು ಕಾಲ. ಈ ಐದು ವಿಷಯಗಳ ಬಗ್ಗೆ ಭಗವದ್ಗೀತೆಯಲ್ಲಿ ಜ್ಞಾನ ಕೊಡುತ್ತೆ. ಇದರಲ್ಲಿ ಇದು ಬಿಟ್ಟು ಬೇರೆ ಏನಾದ್ರೂ ಇದೆಯಾ ನಮ್ಮ ಹತ್ರ? ಅವೆಲ್ಲ ಜೀವಿಗಳು, ಪ್ರಕೃತಿ ಮೇಲಿದ್ದೀವಿ, ಕರ್ಮ ಮಾಡ್ತೀವಿ, ಕಾಲಕ್ಕೆ ಅನುಗುಣವಾಗಿದ್ದೀವಿ. ಇದನ್ನೆಲ್ಲ ಆಡಿಸೋನು ಭಗವಂತ. ಇಷ್ಟ ಆಯ್ತಲ್ಲ, ಇಷ್ಟು ವಿಚಾರಗಳು ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಳ್ತೀವಿ. ಭಗವದ್ಗೀತೆ ಓದೋವಾಗ ಇಷ್ಟು ವಿಚಾರದ ಬಗ್ಗೆ ಪೂರ್ಣವಾಗಿ ನಮಗೆ ಮಾಹಿತಿ ಸಿಕ್ಕುತ್ತೆ. ಇಲ್ಲಿ ಕಾಲ ಅನ್ನೋದು ಎಷ್ಟು ಭಯಂಕರ, ಭಗವಂತನ ಹೇಳ್ತಾನೆ, ನಾ ಯಾರು ನನ್ನ ನಂಬಲ್ವೋ, ನನ್ನ ಅಸ್ತಿತ್ವವನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ವೋ ಅವ್ರಿಗೆ ಕಾಲದ ರೂಪದಲ್ಲಿ ನಾನು ಕೊನೆಗೆ ಅವ್ರಿಗೆ ಬರ್ತೀನಿ. ಕಾಲ ಅಂತಂದ್ರೆ ಏನು? ಕೊನೆಗೆ ಕಾಲ ರೂಪ ಯಾವುದು? ಮೃತ್ಯು. ಮೃತ್ಯು ರೂಪದಲ್ಲಿ ಬಂದು ಅವ್ರ ಕಾಲ ರೂಪದಲ್ಲಿ ನಮ್ಗೆ ಆಕ್ರಮಿಸಿಕೊಂಡು ನಾನು ಅವ್ರಿಗೆ ಮೃತ್ಯು ರೂಪದಲ್ಲಿ ಕಾಣಿಸ್ಕೊಳ್ತೀನಿ. ಭಗವಂತ ಯಾರಿಗೆ ಯಾವ ರೂಪದಲ್ಲಿ ಕಾಣಿಸ್ಕೊಳ್ತಾನೆ? ಅವನದು ಶಕ್ತಿ ಅಲ್ಲ, ಕಾಲನೂ ಅವನ ಶಕ್ತಿನೇ ಅಲ್ವಾ? ಅವ್ರಿಗೆ ಕಾಲದ ರೂಪದಲ್ಲಿ ತೋರಿಸ್ತಾನೆ. ಪ್ರೀತಿಯ ಭಕ್ತರಿಗೆ ಸುಂದರವಾದ ಭಗವಂತನ ತೋರಿಸ್ತಾನೆ. ನಾವು ಮನುಷ್ಯನಾದ್ಮೇಲೆ ಸುಂದರವಾದ ಭಗವಂತನ ಒಂದು ಪ್ರೇಮಮಯವಾದ ರೂಪವನ್ನು ನೋಡೋದಕ್ಕೆ ಪ್ರಯತ್ನ ಪಡಬೇಕು. ಕಾಲದ ರೂಪದಲ್ಲಿ ಪ್ರಯತ್ನ, ಕಂಸ ಏನ್ ಮಾಡ್ತಾನೆ? ಕಾಲದ ರೂಪದಲ್ಲಿ ನೋಡ್ಬಿಡ್ತಾನೆ ಅಲ್ವಾ? ಕೃಷ್ಣ 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 ಅನ್ಬಿಟ್ಟು ಕೃಷ್ಣ ರೂಪದಲ್ಲಿ ಅವನಿಗೆ ಕಾಲದ ರೂಪದಲ್ಲಿ ಬಂದ್ಬಿಟ್ಟು ಅವನಿಗೆ ಸಾಯಿಸ್ತಾನೆ. ಅವನೊಂದು ಏನ್ ಸುಕೃತಿ ಮಾಡಿದ್ದೇನೋ, ಕೃಷ್ಣನ ಸ್ವಯಂ ರೂಪದಲ್ಲಿ ಬಂದು ಅವನು ಸಾಯಿಸಿದ್ದಕ್ಕೆ ಪರವಾಗಿಲ್ಲ. ನಮ್ಗೆಲ್ಲ ಹಂಗೆ ಭಗವಂತ ಸ್ವಯಂ ರೂಪದಲ್ಲಿ ಬರಲ್ಲ. ಹೆಂಗ್ ಬರ್ತಾನೆ? ಭೀತಿ ಭಯಂಕರವಾದ ಒಂದು ಆಯ್ತಾ, ಈಶ್ವರ, ಈಶ್ವರ ಅಂದ್ರೆ ಭಗವಂತ. ಮತ್ತೆ ಜೀವ, ಜೀವಿ, ನಾವೆಲ್ಲ ಜೀವಿಗಳು, ಜೀವಿ, ಈಶ್ವರ ಜೀವಿಗಳು, ಪ್ರಕೃತಿ. ಪ್ರಕೃತಿ ಅಂದ್ರೆ ಈ ಜಗತ್ತು, ಸೃಷ್ಟಿ, ಅನಂತ ಕೋಟಿ ಬ್ರಹ್ಮಾಂಡಗಳು, ಭೌತಿಕ ಜಗತ್ತು. ಆಧ್ಯಾತ್ಮಿಕ ಜಗತ್ತು ಬೇರೆ, ಭೌತಿಕ ಜಗತ್ತು. ಮತ್ತೆ ಕರ್ಮ, ಕಾಲ ಆದ್ಮೇಲೆ ಕರ್ಮ. ನಮ್ ಕೈನಲ್ಲಿ ಏನಿದೆ, ಜೀವಿ ಕೈನಲ್ಲಿ ಏನಿದೆ, ಈ ಐದು ವಸ್ತುಗಳಲ್ಲಿ ಏನಿದೆ, ನಾವು ಮಾಡುವಂತ ಅದು ಕರ್ಮ. ಇದನ್ನ ನಾವು ಇಷ್ಟ ಬಿದ್ರೆ ನಾವು ಬದಲಾಯಿಸಿಕೊಂಡು ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಬಹುದು. ಸ್ವಲ್ಪ ನಮ್ಗೆ ಕೊಟ್ಟಿರೋ ಒಂದು ಪ್ರಜ್ಞೆ ಮತ್ತು ವಿಚಾರ ಇದರಿಂದ ನಾವು ಕರ್ಮವನ್ನು ನಾವು ಬದಲಾಯಿಸಿಕೊಂಡು ನಮ್ಮ ಗತಿಗಳನ್ನು ಚೇಂಜ್ ಮಾಡ್ಕೊಳ್ಬಹುದು. ಇವಾಗ ನಾವು ಮಾಡೋ ಕರ್ಮದ ಪ್ರಕಾರ ನಮ್ಗೆ ಮುಂದಿನ ಭವಿಷ್ಯ ಆಗುತ್ತೆ ಅಲ್ವಾ? ಹಿಂದೆ ಮಾಡಿದ ಪ್ರಕಾರ ಈಗಿನ ಭವಿಷ್ಯ ಸಿಕ್ಕಿದೆ. ನಾವು ಬುದ್ಧಿವಂತರಾಗಿ ಮುಂದಿನ ಭವಿಷ್ಯ ನಾವು ತಿದ್ಕೊಳ್ಬಹುದು ಕರ್ಮದ ಮೂಲಕ. ಇಲ್ಲ, ನಾವು ಅಕರ್ಮ ಮಾಡಿ ನಾವು ಭಗವದ್ಧಾಮಕ್ಕೂ ಹೋಗ್ಬೋದು, ಪಾಪಕರ್ಮ ಮಾಡಿ ನೀಚ ಲೋಕಕ್ಕೂ ಹೋಗ್ಬೋದು, ಪುಣ್ಯಕರ್ಮ ಮಾಡಿ ಊರ್ಜ ಲೋಕಕ್ಕೂ ಹೋಗ್ಬೋದು. ಇಲ್ಲ, ನಾರ್ಮಲ್ ಆಗಿ ಮಾಡ್ಕೊಂಡು ನಾರ್ಮಲ್ ಜೀವಿಗಳ ತನ ಇರ್ಬೋದು. ಎಲ್ಲ ನಮ್ ಕೈಯಲ್ಲಿದೆ. ಅದಕ್ಕೆ ನಮ್ ಕೈಯಲ್ಲಿದೆ, ಅದಕ್ಕೆ ಗೈಡೆನ್ಸ್ ಕೂಡ ಅಂದ್ರೆ ಗೈಡೆನ್ಸ್ ಅಂದ್ರೆ ನಿದರ್ಶ ಅದು ಮಾರ್ಗವನ್ನು ಭಗವಂತ ಶಾಸ್ತ್ರದ ಮೂಲಕ ಕೊಟ್ಟಿದ್ದಾರೆ. ಶಾಸ್ತ್ರ ಮತ್ತೆ ಭಕ್ತರು ಮತ್ತೆ ಆಚಾರ್ಯರ ಮೂಲಕ ಕೊಟ್ಟಿದ್ದಾರೆ. ಅದನ್ನ ತಿಳ್ಕೊಂಡು ನಾವು ಬುದ್ಧಿವಂತರಾಗಿ ನಮ್ಮ ಬೇಕಾಗಿರೋ ತರ ನಾವು ತಿರುಗಿಸ್ಕೊಂಬೋದು. ಅದಕ್ಕೆ ಸತ್ವಗುಣ ಇರೋರು ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ, ರಜೋಗುಣ ಇರೋರು ಮೀಡಿಯಂ ಆಗಿ ಉಪಯೋಗಿಸ್ಕೊಳ್ತಾರೆ, ತಮೋಗುಣ ಇರೋರು ಪತನಕ್ಕೆ ಒಳಗಡೆ ಆಗ್ತಾರೆ. 25 ಶ್ಲೋಕದಲ್ಲಿ ಈ ತರ ಇದೆ. ಇದೆಲ್ಲ ಧೃತರಾಷ್ಟ್ರನಿಗೆ ಅಲ್ಲ, ನಿಜವಾಗ್ಲೂ ನಮ್ಗೆ ಅನ್ವಯಿಸುತ್ತೆ ಅಲ್ವಾ? ಯಾಕಂದ್ರೆ ನಾವೆಲ್ಲ ಎಷ್ಟೋ ಇಷ್ಟು ಜೀವನ ಮಾಡಿನೇ ಎಷ್ಟೋ ಅನುಭವಗಳು ನಾವು ಪಡೆದಿದ್ದೀವಿ, ನೋವುಗಳು ನಲಿವುಗಳು ಮತ್ತೆ ಏಟುಗಳು ಎಲ್ಲ ಬಿದ್ದಿದೆ. ಮತ್ತೆ ನಮ್ಗೆ ಮನಸ್ಸಿಗೆ ಚುರುಕಾಗಿನೂ ಸ್ವಲ್ಪ ಜ್ಞಾನವನ್ನು ತಗೊಂಡಿದೀವಿ. ಇದೆಲ್ಲ ಸತ್ಯದ ಮಾತುಗಳೇ ಅಲ್ವಾ? ಇದರ ಹೇಳೋದು. ಮತ್ತೆ ಇನ್ನೊಂದು ಏನಂದ್ರೆ ಇನ್ನೊಂದು ಶ್ಲೋಕ ಇದೆ, 27 ಶ್ಲೋಕ. ಅದು ಸ್ವಲ್ಪ ಜೋರಾಗಿದೆ. 27 ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಯಾವ ಈ ಐಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ತಾನಾಗಿ ಅಥವಾ ಇತರರ ಮೂಲಕ ಜಾಗೃತಿಗೊಂಡು ಅರಿವನ್ನು ಸಾಧಿಸುವನೋ ಮತ್ತು ಆ ಕಾರಣದಿಂದ ಮನೆಯನ್ನು ತ್ಯಜಿಸಿ ತನ್ನ ಹೃದಯದೊಳಗಿನ ನೆಲೆಸಿರುವ ದೇವೋತ್ತಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವನೋ ಅವನು ನಿಜವಾಗಿ ಪ್ರಥಮ ಶ್ರೇಣಿಯ ಮಾನವನಾಗಿದ್ದಾನೆ. ಇದೆಲ್ಲ ಹೇಳಿದ್ರು ವಿದುರ ಹೇಳೋದು, ಹಿಂಗಾಯ್ತು ಈ ನೋವು ಇದೆಲ್ಲ ಸಲಹೆ ಹೇಳಿದ್ರು. ಕೊನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕೊನೆಯಲ್ಲಿ ಅಂದ್ರೆ ಈ ಶ್ಲೋಕದಲ್ಲಿ ಯಾರು ಈ ಹೈಕ ಜಗತ್ತು ಈ ಪ್ರಪಂಚ ನಾವಿರೋ ಸ್ವಲ್ಪ ದಿನ ಇರುವಂತ ಜಾಗ ಪರ್ಮನೆಂಟ್ ಆಗಿರೋದೆಲ್ಲ ಸ್ವಲ್ಪ ದಿನ ಇರುವಂತ ಜಾಗ ಅಸತ್ಯತೆ ಅಂದ್ರೆ ನಮ್ಗೆ ಸತ್ಯವನ್ನು ಹೇಳುವಂತ ವಿಷಯ ಅಲ್ಲ ಈ ಜಾಗ ಅಲ್ಲ, ಮತ್ತು ದುಃಖದ ಬಗ್ಗೆ ತಾನಾಗಿ ದುಃಖ ಏನ್ ಕೊಡುತ್ತೆ ಅನ್ನೋದು ತಿಳ್ಕೊಂಡು ತಾನಾಗಿ ಅಥವಾ ಇತರರ ಮೂಲಕ ತಾನಾಗದು ತಿಳ್ಕೊಳ್ಬೇಕು, ನಮ್ಮ ಅನುಭವದ ಮೂಲಕ ತಿಳ್ಕೊಳ್ಬೇಕು ಸತ್ಯವನ್ನು. ಇಲ್ಲ ಅಂದ್ರೆ ಇತರರ ಮೂಲಕ, ಇತರರು ಅಂದ್ರೆ ದೊಡ್ಡ ವ್ಯಕ್ತಿಗಳು, ನಮಗಿಂತ ಮೇಲಿನ ವ್ಯಕ್ತಿಗಳು, ನಮ್ಗೆ ಒಳ್ಳೆಯನ್ನು ತಿಳಿಸುವ ವ್ಯಕ್ತಿಗಳು ಯಾರಾದ್ರೂ ಆಗಿರ್ಬೋದು, ಜಾಗೃತಿಗೊಂಡು ಅರಿವನ್ನು ಸಾಧಿಸುವನು, ಅರಿವನ್ನು ಅಂದ್ರೆ ತಿಳುವಳಿಕೆಯನ್ನು ತಿಳ್ಕೊಂಡು ಸಾಧಿಸ್ತಾನೋ ಮತ್ತು ಆ ಕಾರಣದಿಂದ ಮನೆಯನ್ನು ತ್ಯಜಿಸಿ. ಇಲ್ಲಿ ಮನೆ ಅನ್ನೋ ವಿಷಯ ನಾವು ಗೋಡೆಗಳ ಅಂತ ಅದೂ ಆಗುತ್ತೆ, ಮನೆ ಅಂದ್ರೆ ಒಂದು ಇದಾಗುತ್ತೆ, ಮನೆ ಅಂದ್ರೆ ನಮಗೆ ಸಂಸಾರ ಬಂಧನ ಅಲ್ವಾ? ಇದೇ ನಮ್ಗೆ ಮೋಹಕ್ಕೆ ಒಳಗೆ ಮಾಡಿ ನಮ್ಮ ಒಳಗಡೆ ಕಟ್ಟಾಕ, ನಮ್ಗೆ ತಿಳಿಯದೆ ನಮ್ಮನ್ನ ಒಳಗಡೆ ಹಾಕಿ ಇಟ್ಟಿರೋದು ಈ ಮಾಯಾ ಶಕ್ತಿ, ಮಹಾಮಾಯ ಪ್ರಭಾವ. ತ್ಯಜಿಸಿ ಮನೆಯನ್ನು ತ್ಯಜಿಸೋದು ಅಂದ್ರೆ ನೀವು ಯಾವ ರೀತಿ ಆದ್ರೂ ಅರ್ಥ ಮಾಡ್ಕೊಳ್ಬಹುದು. ಧೃತರಾಷ್ಟ್ರ ಅನ್ನು ಮನೆ ಬಿಟ್ಟಂಗಾದ್ರೂ ಮಾಡ್ಕೊಳ್ಬಹುದು. ಈ ಕಾಲದಲ್ಲಿ ಆಗಲ್ಲ ಅಂತಂದ್ರೆ ಮನಸ್ಸಿನಲ್ಲಿ ಆ ಒಂದು ಮೋಹವನ್ನು ಬಿಟ್ಟು ಅದಕ್ಕೆ ಯಾವಾಗ ನಮ್ಮನ್ನ ಒಳಗಡೆ ಹಾಕೊಳ್ತೋ ಅವಾಗೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವು ಅದನ್ನು ತಿಳ್ಕೊಂಡು ವಿಚಾರವಾದಿಗಳಲ್ವಾ? ಪ್ರಾಣಿಗಳ ತರ ಏನ್ ಬರುತ್ತೋ ಅದು ತಿನ್ಕೊಂಡು ಏನಾಗುತ್ತೋ ಅದ್ ನಡ್ಕೊಂಡು ಜನ್ಮ ಉದ್ಧಾರ ಮಾಡ್ಕೊಳ್ಳೋರಲ್ವಲ್ಲ, ವಿಚಾರ ಅನ್ನೋದು ಒಂದಿದೆ ನಮ್ಗೆ. ಆ ವಿಚಾರದ ಮೂಲಕ ಈ ವಿಷಯಗಳನ್ನು ಮಾಡ್ಕೋಬೇಕು ಹೊರತು ಈ ಲೋಕದಲ್ಲಿ ಎಷ್ಟು ಸುಖವಾಗಿರ್ಬೇಕು, ಯಾವ ತರ ಕಾರ್ ತಗೋಬೇಕು, ಯಾವ ತರ ಸೋಫಾ ಸೆಟ್ ತಗೋಬೇಕು, ಯಾವ ತರ ಟಿವಿ ತಗೋಬೇಕು, ಆ ವಿಚಾರದಲ್ಲಿ ನೀನು ಈ ಪ್ರಜ್ಞೆ ಉಪಯೋಗಿಸೋದ್ರಲ್ಲಿ ಬುದ್ಧಿವಂತನ ಆಗಲ್ಲ. ಇಲ್ಲಿ ತನ್ನ ಹೃದಯದೊಳಗೆ ನೆಲೆಸಿರುವ, ಹೃದಯದಲ್ಲಿ ನೆಲೆಸಿರುವ, ಹೌದು ಹೃದಯದಲ್ಲಿ ಭಗವಂತ ನೆಲೆಸಿದಾನೆ ಅನ್ನೋದು ಎಲ್ಲಾರ್ಗು ಅನ್ಸುತ್ತಾ? ಹೆಂಗನ್ಸುತ್ತೆ? ಅವರಿರೋದಕ್ಕೆ, ಚೈತನ್ಯ ಇರೋದಕ್ಕೆ, ಇಷ್ಟು ವಿಚಿತ್ರ ವಿಚಿತ್ರವಾಗಿ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಪ್ರಪಂಚ ನಡೆಯುತ್ತೆ. ಇಲ್ಲ ಅಂತಂದ್ರೆ ಯಾವುದು ಇಲ್ಲ ಅಂತಂದ್ರೆ ಪವರ್ ಇಲ್ಲ ಅಂದ್ರೆ ಈ ತರ ಯಾವ್ದು ನಡೆಯುದಿಲ್ಲ. ನಮ್ಗೆ ಯಾವಾಗ ನೋವಾದಾಗ ಸ್ವಲ್ಪ ಅನ್ಕೊಳ್ತೀವಿ, ಏನೋ ಒಂದ್ ಇದ್ ಮಾಡ್ಕೊಳ್ತೀವಿ, ಆನಂದವಾಗಿರೋವಾಗೂ ಕೂಡ ನಾವು ಉಪಯೋಗಿಸ್ಕೊಳ್ಬೇಕು. ಎಷ್ಟೆಲ್ಲ ಸಬ್ಜೆಕ್ಟ್ ಗಳಿದೆ, ಎಷ್ಟೆಲ್ಲ ವಿಷಯಗಳಿದೆ ಪ್ರಪಂಚದಲ್ಲಿ, ಇದಕ್ಕೆಲ್ಲ ಯಾರು ಅನ್ನೋದು ಒಂದು ನಾವು ನೋಡ್ಕೊಳ್ಬೇಕು. ಸಂಪೂರ್ಣವಾಗಿ ಅವಲಂಬಿಸುವನು ಹೌದಪ್ಪ, ಅವನಿಂದಾನೇ ಎಲ್ಲ ನಡೀತಾ ಇರೋದು, ನಮ್ದೇನು ಇಲ್ಲ ಅಂತ ಯಾರೋ ಹೇಳ್ತಾ ಇದ್ರು ಒಂದ್ ಮೊನ್ನೆ. ನಮ್ಗಿರೋ ಒಂದು ಕಣ್ಣಿದೆ, ಇಂದ್ರಿಯಗಳಿದೆ, ಆ ಇಂದ್ರಿಯಗಳು ಎಷ್ಟು ಮಾತ್ರ ಪವರ್ ಇದೆ, ನಾ ಇಂದ್ರಿಯಗಳಲ್ಲಿ ಈ ಕಣ್ಣನ್ನ ಕಾಪಾಡೋ ರೆಪ್ಪೆನ ನೋಡುವಷ್ಟು ಅದಕ್ಕೆ ಕ್ಷಮತೆ ಇಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಇದನ್ನ ಕಾಪಾಡುವಂತ ರೆಪ್ಪೆ ಏನಿದೆ ಅದು ಯಾವ ತರ ಇದೆ ಅನ್ನೋದು ಆ ಕಣ್ಣಿಗೆ ಗೊತ್ತಿಲ್ಲ ಅಲ್ವಾ. ಆತರ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ಇದಕ್ಕೆಲ್ಲ ನಾವು ಏನೋ ಒಂದು ಕೊಟ್ಟಿದ್ದಾರೆ, ಸ್ವಲ್ಪ ಪವರ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅಷ್ಟಕ್ಕೆ ನಾವು ಜಂಬ ಮಾಡಿಕೊಂಡು ನಮ್ಗೆಲ್ಲ ಗೊತ್ತಿದೆ, ನಮ್ಗೆಲ್ಲ ಇದಾಗಿದೆ ಅನ್ನೋದ್ರಲ್ಲಿ ಮೂಢತನ ಆಗುತ್ತೆ. ನಮ್ಮ ಅಸಹಾಯಕತೆ, ಇದನ್ನೆಲ್ಲ ಹಿಂದೆ ಯಾರೋ ನಡೆಸ್ತಾ ಇದಾರೆ ಅನ್ನೋದು ಒಂದು ಪ್ರಜ್ಞೆ ತಿಳ್ಕೊಂಡು, ಅದರಲ್ಲಿ ಭಗವಂತ ಇದ್ದಾನೆ ಅನ್ನೋದು ಗೊತ್ತಿರೋರ ಮೂಲಕ ತಿಳ್ಕೊಂಡು, ಶಾಸ್ತ್ರ ಮೂಲಕ ತಿಳ್ಕೊಂಡು, ನಿಜವಾಗಿ ಅವನು ಪ್ರಥಮ ಶ್ರೇಣಿಯ ಮಾನವನಾಗಿದ್ದಾನೆ ಅಂತ ಹೇಳ್ತಾರೆ ಅಷ್ಟೇ ಹೊರತು ಪ್ರಥಮ ಶ್ರೇಣಿಯ ಉತ್ತಮ ವ್ಯಕ್ತಿ ಅಂತ ಹೇಳಿಲ್ಲ, ಮಾನವ ಅಂತ ಹೇಳಿದ್ದಾರೆ. ಮಾನವ ಅಷ್ಟೇ, ಮಾನವ ಅಂದ್ರೆ ಏನು? ಮನುಷ್ಯ. ಮನುಷ್ಯ ಅಂತಂದ್ರೆ ಏನು? ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡ್ರು ಅಂತ ಮನುಷ್ಯ. ಅಲ್ಲಿಗೆ ದೊಡ್ಡ ಅದಕ್ಕೇನು ಸರ್ಟಿಫಿಕೇಟ್ ಏನು ದೊಡ್ಡದಾಗಿ ಕೊಟ್ಟಿಲ್ಲ. ನಾವು ಇಷ್ಟು ಮಾತ್ರ ತಿಳ್ಕೊಂಡಿದ್ದಕ್ಕೆ ನಾವು ತುಂಬಾ ನಾವು ಅನ್ಕೊಂಡ್ಬಿಡ್ತೀವಿ. ಒಂದೊಂದ್ಸಲ ನಾವು ನಾನು ಜಪ ಮಾಡ್ತಾ ಇದ್ದೀನಿ, ಇಸ್ಕಾನ್ಗೆ ಹೋಗ್ತಾ ಇದ್ದೀನಿ, ಪರಂಪರೆಯಲ್ಲಿ ಇದ್ದೀನಿ, ಗುರು ದೀಕ್ಷೆ ಪಡೆದಿದ್ದೀನಿ, ನಾನು ತುಂಬಾ ಶ್ರೇಷ್ಠ, ನಾ ಬೇರೆಯವ್ರಿಗಿಂತ ತುಂಬಾ ಒಂದು ಉತ್ತಮವಾದ ವ್ಯಕ್ತಿ ಅನ್ನೋ ರೀತಿಯಲ್ಲೇ ಬೇರೆ ಜನಗಳ ಹತ್ರ ಮಾತಾಡೋದು ನೋಡ್ತೀವಿ, ಏನೋ ಒಂದು ಗ್ರೇಡ್ ಅಲ್ಲಿ ಮಾತಾಡ್ತೀವಿ. ಇವೆಲ್ಲ ಅದು ಒಂದು ಮಾಯನೆ, ನಮ್ಮನ್ನ ಒಂದು ಈ ಲೆವೆಲ್ ಅಲ್ಲಿ ಇದೆಯಪ್ಪ ನಿಮಗೂ ಮಾಯಲ್ಲಿ ಒಳಗಡೆ ಮಾಡ್ತೀವಿ ಅಂತ. ನಾವು ಅಲ್ಲಿ ಕೂಡ ಬೇರೆಯವರ ಜನಗಳ ಹತ್ರ ಕೂಡ ನಮ್ರತೆಯಿಂದ ನಮ್ಮ ಸ್ಥಿತಿ ನಮ್ಮ ಗತಿಗಳನ್ನು ಕೆಳಗಡೆ ಅರ್ಥ ಮಾಡಿಕೊಂಡು ನಾವು ಮಾಡ್ಕೊಳ್ಳೋದು ಭಕ್ತರ ಒಂದು ಗುಣ. ಇದು ಬ್ರಾಹ್ಮಣ ಗುಣ, ಬ್ರಾಹ್ಮಣರದ ಒಂದು ಗುಣ ಏನಂತಂದ್ರೆ ಕ್ಷಮ ದಮ. ದಮ ಅಂತಂದ್ರೆ ಅಣು ಕೆಳಗಡೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಇರೋದು ಅಂತ, ಮಾನವನಾಗಿರೋದು ಅಂತ ಹೇಳ್ತಾನೆ. ಮಾನವನಾದ್ಮೇಲೆ ಆಮೇಲೆ ಬೇರೆ ಬೇರೆ ಯಾವ ಯಾವ ಲೆಕ್ಕದಲ್ಲಿ ಮಾನವ, ಬ್ರಾಹ್ಮಣನ, ಕ್ಷತ್ರಿಯನ, ವೈಶ್ಯನ, ಶೂದ್ರನ, ಆಮೇಲೆ ವೈಷ್ಣವನ, ಆಮೇಲೆ ಗೊತ್ತಾಗುತ್ತೆ ಪ್ರಥಮ ದೇನಿ ಶ್ರೇಣಿಯ ಮಾನವನಾಗಿದ್ದಾನೆ ಅಂತ ಈ ಶ್ಲೋಕದಲ್ಲಿ ಹೇಳುತ್ತೆ. ಆಯ್ತು, ಇದೆಲ್ಲ ಆಯ್ತು, ಕೊನೆಗೆ ಏನಾಗುತ್ತೆ, ಯಾವ ಲೆವೆಲ್ ಬರುತ್ತೆ ಕತೆ ಅಂತಂದ್ರೆ, ಕೊನೆಗೆ ಇದೆಲ್ಲ ಕೇಳ್ಕೊಂಡು ಧೃತರಾಷ್ಟ್ರ ಒಂದು ರಾತ್ರಿ ಮನೆ ಬಿಟ್ಟು ಅವನು ಅವನಿಗೆ ಜ್ಞಾನೋದಯ ಆಗುತ್ತೆ, ಮನೆ ಬಿಟ್ಟು ಹೋಗ್ತಾನೆ. ಹೋಗೋವಾಗ ಏನಾಗುತ್ತೆ, ಅವರ ಪತ್ನಿ ಧರ್ಮಪತ್ನಿ ಆ ಗಾಂಧಾರಿ ಕೂಡ ಮಹಾ ಪತಿವ್ರತೆ ಮತ್ತೆ ಮಹಾ ವ್ರತ ನಿಷ್ಠಳು ಅಂತ ಹಿಂದಿನ ಇದರಲ್ಲಿ ಶ್ಲೋಕದಲ್ಲಿ ಇದೆ. ವ್ರತ ಮಾಡೋದ್ರಲ್ಲಿ ತುಂಬಾ ಈ ಚರಿತ್ರೆನಲ್ಲೇ ಕೇಳುವಂತ ಒಂದು ಮಹಿಳೆ ವ್ರತ ನಿಷ್ಠಳು ಅಂತ. ಯಾಕಂದ್ರೆ ಶಿವನ ಪರಮ ಭಕ್ತಳು, ಮತ್ತೆ ಅವಳು ಎಷ್ಟು ವ್ರತ ನಿಷ್ಠಳು ಅಂದ್ರೆ ಕೃಷ್ಣನ್ಗೆ ಅವಳು ಶಾಪ ಕೊಟ್ಟರು, ಕೃಷ್ಣ ತಲೆ ಬಾಗಿಸ್ಕೊಂಡು ಅದನ್ನ ಇದ್ ಮಾಡ್ತಾನೆ. ಅಂದ್ರೆ ಎಂತ ಮಹಾನ್ ವ್ಯಕ್ತಿ ಆಗಿದ್ರೆ ಕೃಷ್ಣ ಭಗವಂತ ಸ್ವಯಂ ಭಕ್ತ ಭಗವಂತ ಆ ಮಾತಿಗೆ ಬೆಲೆ ಕೊಡ್ತಾನೆ, ಆ ಗಾಂಧಾರಿಯ ಒಂದು ಮಾತಿಗೆ. ಅಂದ್ರೆ ಅಷ್ಟು ಜೀವನವನ್ನು ಅವರು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಅವಳು ಜೀವನವನ್ನು ನಡೆಸಲು ಅವ್ರಿಗೆ ಪವರ್ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಯಾವಾಗ ನಾವು ತಪಸ್ ಮಾಡ್ತೀವೋ, ನಾವು ಭಕ್ತರಾಗೇ ಅಲ್ಲ, ಮಾಮೂಲಿ ಶಾಸ್ತ್ರದಲ್ಲಿ ಕಮ್ಮಿ ದರ್ಜೆಯ ಅಂದ್ರೆ ಕರ್ಮಕಾಂಡದಲ್ಲಿ ಹೇಳಿರುವಂತ ಕರ್ಮ ತಪಸ್ ಮಾಡಿದ್ರು ಸಾಕು, ನಾವು ಎಷ್ಟೋ ಪವರ್ಗಳು ಆಟೋಮೆಟಿಕ್ ಆಗಿ ನಮ್ಗೆ ಬರ್ತವೆ. ಯಾಕಂದ್ರೆ ನೋಡ್ಬೋದು ನಾವು ಈ ಕಾಲದಲ್ಲಿ ಎಷ್ಟೋ ಪವಾಡ ಪುರುಷರು ಇದ್ದಾರೆ, ಪವಾಡ ಪುರುಷರು ಅವರೆಲ್ಲ ಹೆಂಗಿನ ಬಂತು, ಅವ್ರೇನ್ ಮಹಾಭಕ್ತರಲ್ಲ, ಭಗವಂತನ ಯಾವತ್ತು ಕೊಂಡಾಡಿದ್ದಿಲ್ಲ, ಭಗವಂತನ ಭಗವದ್ಗೀತೆ ಆಗ್ಲಿ ಭಾಗವತಮ್ ಆಗ್ಲಿ ಪ್ರಚಾರ ಮಾಡಿದ್ದಿಲ್ಲ. ಅವರು ಎಲ್ಲಾ ದೇವತೆಗಳು ಇದು ಮಾಡ್ತಾರೆ, ಆದ್ರೂ ಅವ್ರ ಹತ್ರ ಕೆಲವು ಪವರ್ಸ್ ಎಲ್ಲ ಹೆಂಗ್ ಬರುತ್ತೆ ಅಂದ್ರೆ, ಈ ಭೌತಿಕ ಲೋಕದಲ್ಲಿ ಯಾರೇ ಆಗ್ಲಿ ಸ್ವಲ್ಪ ತಪಸ್ ಮಾಡಿದ್ರೆ ಸಾಕು ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರಿಗೆ ಕೆಲವು ಶಕ್ತಿಗಳು ಬರ್ತವೆ. ಬಟ್ ಆ ಶಕ್ತಿಗಳು ಯಾವಾಗ ಅದು ಫಲ ಕೊಡ್ತವೆ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಅದು ಒಂದ್ ಟೈಮ್ ಇರುತ್ತೆ. ಆತರ ಇವಾಗಿರೋ ಪವಾಡ ಪುರುಷರೆಲ್ಲ ಕೆಲವರೆಲ್ಲ ಏನ್ ಮಾಡ್ತಾರೆ, ಎಲ್ಲೋ ಯಾವ್ದೋ ಒಂದ್ ರೀತಿಯಲ್ಲಿ ಒಂದು ಮಹಾ ತಪಸ್ಸುಗಳನ್ನು ಮಾಡಿ ಅವರ ಒಂದು ಶಕ್ತಿಗಳನ್ನ ಗಳಿಸ್ಕೊಂಡು ಈ ಜನಲೋಕದಲ್ಲಿ ಬಂದ್ಬಿಟ್ಟು ನಾವ್ ಹಿಂಗೆ ನಾವ್ ಹಂಗೆ ಅಂತ ಜನ ಸಮುದಾಯನ ಸೇರಿಸ್ಕೊಂಡು ಅವ್ರಿಗೂ ಅದೇ ಒಂದು ತತ್ವಗಳನ್ನು ಪ್ರಚಾರ ಮಾಡ್ಕೊಂಡು ಫೇಮಸ್ ಆಗ್ತಾ ಇರ್ತಾರೆ. ನಾವು ಅವರಿಂದ ಬೀಳಬಾರದು ಅಂತ ಭಾಗವತ ಹೇಳುತ್ತೆ, ಶುದ್ಧ ಭಕ್ತರಿಂದ ಬೀಳಬೇಕು ಅಂದ್ಬಿಟ್ಟು. ಅಲ್ಲಿ ನಾನು ಯಾಕೆ ಇದು ವಿಷಯ ಇದೆ ಅಂದ್ರೆ, ಯಾರೇ ಆಗ್ಲಿ ಏನೋ ತಪಸ್ ಮಾಡಿದ್ರೆ ಶಕ್ತಿಗಳು ಬಂದು ಸೇರ್ತವೆ. ಯಾರು ಭಗವಂತನ ಭಕ್ತರಾಗ್ತಾರೆ ಅವ್ರಿಗೆ ದೈವತ್ವದ ಗುಣಗಳು ಬರ್ತವೆ. ದೈವತ್ವ ಗುಣ ಬೇರೆ, ಈ ಶಕ್ತಿಗಳು ಅದೇನು ತಪಶಕ್ತಿಗಳು ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ಬರ್ತಾವ ನೋಡಿ ಕೆಲವೆಲ್ಲ ಏನ್ ಶಕ್ತಿಗಳ ಅನಿಮ ಲಗಿಮ ಏನೇನೋ ಬರ್ತವೆ, ಅದಕ್ಕೆ ಸಂಬಂಧಪಟ್ಟ ಶಕ್ತಿಗಳು ನಮ್ಗೆ ಬರ್ತವೆ. ಅವಾಗ ಏನ್ ಮಾಡ್ತಾನೆ ಆ ತರ ಮನುಷ್ಯ ಆಟೋಮೆಟಿಕ್ ಆಗಿ ಅಹಂಕಾರ ಎಲ್ಲ ಬರುತ್ತೆ, ಅದರಿಂದ ತಿರ್ಗಾ ನಮ್ ಪತನಕ್ಕೆ ಆಗುತ್ತೆ. ಭಕ್ತನಾದವನಿಗೆ ದೈವತ್ವದ ಶಕ್ತಿಗಳು ಬರ್ತವೆ, ದೈವ ಗುಣಗಳು ಬರ್ತವೆ. ಇದರಲ್ಲಿ ನಾವು ಈ ಶ್ಲೋಕದಲ್ಲಿ 45 ಶ್ಲೋಕದಲ್ಲಿ ನಾರದ ಮುನಿಗಳು ಪರಮ ಭಕ್ತರಾಗಿರೋದ್ರಿಂದ ಅವರು ದೈವತ್ವ ಗುಣಗಳನ್ನು ಹೊಂದಿರೋರು ಅನ್ನೋದು ನಾವು ಈ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು. ಅವರು ಮನೆ ಬಿಟ್ಟು ಹೊರಡ್ತಾರೆ, ಗಾಂಧಾರಿನೂ ಹೋಗ್ತಾರೆ, ಜೊತೆನಲ್ಲಿ ಬಿದುರನೂ ಹೋಗ್ತಾನೆ. ಆಮೇಲೆ ನಾನು ಕೇಳಿರೋ ಪ್ರಕಾರ ಕುಂತಿನೂ ಹೋಗ್ತಾರೆ ಅಂತ ನಾನು ಕೇಳಿದ್ದೀನಿ, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಕುಂತಿ ಹೋಗಲ್ಲ ಗೊತ್ತಿಲ್ಲ ನನಗೆ, ಇದು ಬೇಕಂದ್ರೆ ವಿಷಯ ನೀವು ಆಮೇಲೆ ತಿಳ್ಕೊಳ್ಳಿ. ಇವರು ಮೂರು ಹಿಮಾಲಯಕ್ಕೆ ಉತ್ತರ ಭಾಗಕ್ಕೆ ಹೊರಟರು ಅಂತ ಹೇಳ್ತಾರೆ. ಉತ್ತರ ಭಾಗ ಅಂತಂದ್ರೆ ಏನು ಅಂದ್ರೆ ಯಾವಾಗ್ಲೂ ಅಷ್ಟೇ ನಮಗಿರೋ ಯಾವಾಗ್ಲೂ ಉತ್ತರ ಭಾಗ ಅನ್ನೋದು ಶ್ರೇಷ್ಠ, ಉತ್ತರ ಮತ್ತೆ ಪೂರ್ವ ಭಾಗಗಳು ಶ್ರೇಷ್ಠ. ಅದಕ್ಕೆ ಅವರು ಉತ್ತರ ಭಾಗಕ್ಕೆ ಹೋದ್ರು. ನಮ್ಗಿರೋ ಉತ್ತರ ಭಾಗ ಅಂದ್ರೆ ಹಿಮಾಲಯ ಪರ್ವತಕ್ಕೆ ಅಂತ, ಈ ಭೂಮಿಗೆಲ್ಲ ಉತ್ತರ ಭಾಗ ಅಂದ್ರೆ ಊರ್ಧ್ವಲೋಕ ಅಂತ ಅಲ್ವಾ. ಈ ಭೂಮಿಗೆಲ್ಲ ಉತ್ತರ ಲೋಕ ಅಂದ್ರೆ ಊರ್ಧ್ವಲೋಕ. ಈ ನಮ್ಮ ಈ ಭೂಮಿಯೆಲ್ಲ ಉತ್ತರ ಅಂತ ಅಂದ್ರೆ ನಾವಿರೋ ಪ್ಲೇಸ್ ಅಲ್ಲಿ ಹಿಮಾಲಯಸ್ ಅಂತ ಅರ್ಥ ಆಗ್ತದೆ. ಯಾಕೆ ಬೇರೆ ದೇಶದಲ್ಲಿ ಇದ್ರೆ ಉತ್ತರ ಲೋಕ ಅಂತಂದ್ರೆ ಬೇರೆ ಆಗ್ಬಿಡುತ್ತಲ್ವಾ ಹೇಳ್ಬೋದು. ನಮ್ಮ ಭೂಮಿನೇ ಮುಖ್ಯವಾಗಿ ನಮ್ಮ ಸಾರಿ ಭರತ ವರ್ಷನೇ ಮುಖ್ಯವಾಗಿ ತುಂಬಾ ಶ್ರೇಷ್ಠವಾದ ಜಾಗ ಅಂತ ಲೆಕ್ಕ ಆಗ್ತಾ ಇದ್ರು. ಬೇರೆ ಎಲ್ಲ ಜಾಗ ಇದೆ ಭೋಗ ಲೋಕಗಳದು, ಯಾವಾಗ್ಲೂ ಯುರೋಪ್ ಆಗ್ಲಿ ಅಮೆರಿಕ ಆಗ್ಲಿ ಬೇರೆ ಎಲ್ಲ ಭೋಗ ಮಾಡುವಂತ ವ್ಯವಸ್ಥೆ. ಅದು ಮಾನವರಿಗೆ ಶ್ರೇಷ್ಠವಾದ ಪ್ರಥಮ ದರ್ಜೆಯ ಮನುಷ್ಯರಿಗೆ ಬೇಕಾಗುವಂತ ಜಾಗ ಅಲ್ಲ, ಬರೀ ಭರತ ವರ್ಷ ಮಾತ್ರ. ಅದಕ್ಕೆ ಉತ್ತರ ಅಂತಂದ್ರೆ ಹಿಮಾಲಯ ಪರ್ವತ ಅಂತ ಹೇಳ್ತಾರೆ. ಅಲ್ಲಿ ಅವ್ರು ಹೋಗ್ತಾರೆ ಅಂತ ಆಗುತ್ತೆ. ಅವ್ರು ಹೋದ್ಮೇಲೆ ಏನಾಗುತ್ತೆ, ಯುಧಿಷ್ಠಿರನ್ ಏನ್ ಮಾಡ್ತಾನೆ, ಮಾಮೂಲಿ ಅವನು ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರು ಏನು ಸತ್ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಏನ್ ಸತ್ಕಾರ್ಯಗಳನ್ನ ಮಾಡ್ತಾರೆ ಅವರು, ಯುಧಿಷ್ಠಿರ ಮಹಾರಾಜರು ಬೆಳಿಗ್ಗೆ ಎದ್ದಿದ ತಕ್ಷಣ ಅವರು ಭಗವಂತನ ನೆನೆಸ್ಕೊಂಡು ಆಮೇಲೆ ಬಂದು ಆಚೆ ಬಂದು ಚಕ್ರವರ್ತಿ ಆಗಿರ್ತಾನೆ, ಕೆಲವು ಬ್ರಾಹ್ಮಣರಿಗೆಲ್ಲ ಪ್ರತಿನಿತ್ಯ ದಾನಗಳನ್ನೆಲ್ಲ ಕೊಡೋದು, ಮತ್ತೆ ವೀಕರ್ ಸೆಕ್ಷನ್ ಅಂದ್ರೆ ಅಸಹಾಯಕರಿಗೆಲ್ಲ ಅವರೇನೆಲ್ಲ ಮಾಡೋದು, ಇವೆಲ್ಲ ದಿನನಿತ್ಯದ ನಾವೇನ್ ಮಾಡ್ತೀವಿ, ಮುಖ ತೊಳೆಯೋದು ಅಲ್ಲುಜ್ಜೋದು, ಅದು ಆ ಲೆಕ್ಕಕ್ಕೆ ಅವರು ಅದನ್ನ ಅವ್ರು ಇಟ್ಕೊಂಡಿರ್ತಾರೆ. ಅಂತ ಶ್ರೇಷ್ಠ ವ್ಯಕ್ತಿ ದಿನ ಬೆಳಿಗ್ಗೆ ಎದ್ದು ದಾನ ಮಾಡೋದು ಮತ್ತೆ ಇದೆಲ್ಲ ಮಾಡೋದು ಕೆಲವು ವಿಚಾರಗಳು ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದು ಮಾಮೂಲಾಗಿ ಅವ್ರ ದಿನನಿತ್ಯದ ದಿನಾಚರಣೆ ಅಂತ ಇಟ್ಕೊಂಡಿರ್ತಾರೆ. ಅದೆಲ್ಲ ಮಾಡಿ ಆದ್ಮೇಲೆ ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕು ಅಂದ್ಬಿಟ್ಟು ಅವ್ರು ಬರ್ತಾರೆ. ದೊಡ್ಡವ್ರಿಗೆ ನೋಡಿ ಇಂಥ ಮಹಾನ್ ವ್ಯಕ್ತಿ, ಅವ್ರು ಇಷ್ಟೆಲ್ಲ ಆದ್ರೂ ಅವ್ರ ದ್ವೇಷ ಅನ್ನೋದು ಇದಿಷ್ಟರ ಇಟ್ಕೊಂಡೇ ಇರಲ್ಲ ನೋಡಿ. ನಾವೇನ್ ಮಾಡ್ತೀವಿ, ಸ್ವಲ್ಪ ನಮ್ಗೆ ಅನ್ಯಾಯ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ದ್ವೇಷ ಬಂದು ಕೂತ್ಬಿಡುತ್ತೆ. ನಾವು ಇವತ್ತಿನ ದಿನ 16 ಮಾಲೆ ಜಪ ಮಾಡಿರ್ಬೋದು, ಆದ್ರೂ ಅವಗುಣಗಳನ್ನ ಬಿಡೋದು ಅಷ್ಟು ಸುಲಭ ಅಲ್ಲ. ಎಷ್ಟು ಬೇಗ ನಮ್ಗೆ ನಮ್ಮ ಒಂದು ಕಮ್ಯುನಿಟಿನಲ್ಲೇ ನಾವು ಇದನ್ನೆಲ್ಲ ಬೆಳೆಸ್ಕೊಂಡಿರ್ತೀವಿ. ಇದು ಬಹಳ ಭಯಂಕರವಾಗಿ ನಮ್ಗೆ ಬೇರೆ ಊರಿರುವಂತ ಒಂದು ವಿಷಯಗಳು. ಆದ್ರೆ ಯುಧಿಷ್ಠಿರ ಮಹಾರಾಜ ಎಂತ ಮಹಾನ್ ವ್ಯಕ್ತಿ ಅಂದ್ರೆ, ಅವ್ರನ್ನ ಸ್ವಂತ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದ, ಅವ್ರ ದೊಡ್ಡವರು ಅವ್ರ ಆಶೀರ್ವಾದ ಬೇಕು ಅನ್ಕೊಂಡು ಅವ್ರಿಗೆ ಅವ್ರ ಹತ್ರ ಹೋಗ್ತಾನೆ. ನೋಡಿದ್ರೆ ಅವ್ರು ಕಾಣೋದಿಲ್ಲ, ಆದ್ರೂ ಕಾಣೋದಿಲ್ಲ ಅಂದ ಮಾತ್ರಕ್ಕೆ ಅವ್ರಿಗೆ ಎಷ್ಟು ಗಾಬರಿ ಆಗ್ಬಿಡುತ್ತೆ. ನಮ್ಗೆ ಪ್ರೀತಿಯಾದ ವ್ಯಕ್ತಿಗಳು ಕಾಣಿಲ್ಲ ಅಂತಂದ್ರೆ ನಮ್ಗೆ ಎಷ್ಟು ತಪನ ಆಗುತ್ತೆ. ಪ್ರೀತಿ ಆಗಿಲ್ದಿರೋ ವ್ಯಕ್ತಿಗಳು ಕಾಣಿಲ್ಲ ಅಂದ್ರೆ ನಾವೇನು ಸೇರೆ ಮಾಡಲ್ಲ. ದಿನ ಪೇಪರಲ್ಲಿ ನೋಡ್ತೀವಿ ಅವ್ರಿಂಗಾದ್ರು ಇವ್ರಿಂಗಾದ್ರು ಇವತ್ತು ಯಾವ್ದೋ ಮನೆ ಬಿತ್ತು, ಮನೆ ಬಿದ್ದ್ಮೇಲೆ ಯಾವ್ದೋ ಮಗು ಸತ್ತೋಯ್ತು, 12 ಜನ ಏನೋ ಗಾಯ ಆದ್ರು ಅಂದ್ರೆ ನಮ್ಗೇನಾದ್ರೂ ಅನ್ಸುತ್ತಾ ನಮ್ಗೆ ಅವ್ರ ಮೇಲೆ ಪ್ರೀತಿ ಇಲ್ಲ? ಪ್ರೀತಿ ಇಲ್ಲ ಅಂತಂದ್ರೆ ಏನೋ ಆಯ್ತಂತೆ ಅಂತ ಅನ್ಕೊಳ್ತೀವಿ. ನಮ್ಗೆ ಪ್ರೀತಿ ಆಗಿರೋರ ಮೇಲೆ ಅಕಸ್ಮಾತ್ ಏನಾದ್ರೂ ಒಂದು ಚಿಕ್ಕ ಗಾಯ ಆದ್ರೆ ಎಷ್ಟು ನಮ್ಗೆ ಇಲ್ಲಿಗೆ ಏಟ್ ಬೀಳುತ್ತೆ ಅಂದ್ರೆ, ಅಲ್ಲಿಗೆ ಏಟ್ ಬಿದ್ದು ಅದಕ್ಕೇನೋ ಉಪಚಾರ ಮಾಡಿ ಏನ್ ಮಾಡಿ ಏನಾಗುತ್ತೋ ಅನ್ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮುಂದೆ ತೊಂದರೆ ಆಗ್ಬಾರ್ದು ಅನ್ಬಿಟ್ಟು ಎಷ್ಟು ಮೋಹದಲ್ಲಿ ನಾವಿದ್ದೀವಿ ಅಂದ್ರೆ, ನಮ್ಮ ಒಂದು ಸ್ವರೂಪ ಎಲ್ಲಿದೆ, ನಮ್ಮ ನಿಜವಾದ ಸ್ವರೂಪ ಸರ್ವ ಜೀವಿಗಳನ್ನು ಪ್ರೀತಿ ಮಾಡಬೇಕು, ಭಗವಂತನ ಪ್ರೀತಿ ಮಾಡಬೇಕು ನಮ್ಮ ನಿಜವಾದ ಸ್ವರೂಪ. ಆ ಸ್ವರೂಪ ನಮ್ದು ಎಲ್ಲಿದೆ, ಅದು ಎಲ್ಲಿದೆಯೋ ನಮ್ಗೆ ಗೊತ್ತಿಲ್ಲ. ಯಾವ ಲೆಕ್ಕ ತಿಳ್ಕೊಂಡ್ ಬಂದ್ಬಿಟ್ಟಿದೀವಿ ನಮ್ಗೆ ಈ ಬೇರೆ ಬೇರೆ ಗುಣಗಳನ್ನ ಸೇರಿಸ್ಕೊಂಡು ಅಂತಂದ್ರೆ, ಇವತ್ತಿನ ದಿನಾನು ನಾವು ಭಕ್ತರ ಅಂತ ಅನ್ನಿಸ್ಕೊಂಡು ಕೂಡ ನಾವು ಬೇರೆ ಜೀವಿಗಳ ಮೇಲೆ ನಾವು ಮರುಗೋದಿಲ್ಲ ಅಲ್ವಾ. ನಮ್ಮ ಸ್ವಂತದವರು ನಮ್ಮವರು ಆದ್ರೆ ಮಾತ್ರ ನಾವು ಇದ್ ಮಾಡ್ತೀವಿ. ಕೆಲವರು ಹೇಳ್ತಾರೆ ನಮ್ಮವ್ರು ಅಲ್ದಿರೋರು ಬೇರೆಯವ್ರಿಗೆ ನಮ್ಮವ್ರಾಗಿದ್ರಲ್ಲ, ನಮಗ್ ನಮ್ಮವರಿಲ್ಲ ಅಂದ್ರೆ ಬೇರೆಯವ್ರಿಗೆ ನಮ್ಮವ್ರು ಅವನು ಅವ್ರಿಗೆ ಅಷ್ಟು ಪ್ರೀತಿ ತೋರಿಸ್ತಾನೆ. ಅಲ್ಲಿಗೆ ಅವ್ರೇನ್ ಕಮ್ಮಿ ಆದವರಲ್ಲ, ನಾವು ಅವ್ರಿಗೆ ಕಮ್ಮಿ ಮಾಡಿ ಲೆಕ್ಕ ನೋಡ್ತೀವಿ. ನಮ್ಮವರು ಅಂದ್ರೆ ಮಾತ್ರ ನಮ್ಗೆ ಸ್ವಲ್ಪ ಇದು ಇದು ಉತ್ಕೃಷ್ಟೆಯಿಂದ ನೋಡ್ತೀವಿ. ಇದು ನಮ್ದು ಒಂದು ಒಂದು ಅವಗುಣ ಆದ್ರೆ ಧೃತರಾಷ್ಟ್ರ ಆತರ ಮಾಡಿಲ್ಲ. ಅವ್ರಿಗೆ ಅವನಿಗೆ ಎಷ್ಟು ಗಾಬರಿ ಆಗುತ್ತೆ ಅಂತಂದ್ರೆ, ಗಾಬರಿ ಬಿದ್ದು ಅಲ್ಲಿ ಇಲ್ಲಿ ಓಡಾಡಿ ಇವರೆಲ್ಲೋದ್ರು ಎಲ್ಲೋದ್ರು ಒಂದು ತಪ್ಪಿಸ್ತಾ ಇರ್ತಾರೆ. ಕೊನೆಗೆ ಸಂಜಯ ಸಿಗ್ತಾನೆ. ಸಂಜಯ ಸಿಕ್ಕಿದ್ರೆ ಸಂಜಯನಿಗೆ ಗಾಬರಿಯಿಂದ ಕೇಳ್ತಾನೆ, ಎಲ್ಲೋದ್ರು ಅವರು ಅಂತ. ಅವ್ರಿಗೆ ಏನಂದ್ರೆ ಗಾಬರಿ, ಈ ವಯಸ್ಸಿನಲ್ಲಿ ಇಷ್ಟೆಲ್ಲ ನುಂಜಿರೋರು ಪಾಪ, ಈ ವಯಸ್ಸಲ್ಲಿ ಏನಾದ್ರು ಮನ್ಸಿಗೆ ಏನಾದ್ರೂ ಆಗೋಗ್ಬಿಟ್ರ, ಇವ್ರಿಗೆ ನೋಡ್ಕೊಳಲ್ಲ ಅನ್ನೋದು ಒಂದು ನನ್ಗೆ ನಿಂದನೆ ಬೇರೆ ಬರುತ್ತೆ, ನಂದು ಪಾಪ ಬರುತ್ತೆ ಅನ್ನೋದು ಅಷ್ಟು ನಂದ್ಕೊಂಡು ಸಂಜಯನ್ ಕಾಣಿಸ್ತು. ಸಂಜಯನ್ಗೂ ಕೇಳ್ತಾರೆ. ಸಂಜಯ್ ಏನ್ ಮಾಡ್ತಾನೆ, ಅವನು ಪಾಪ ಗಾಬರಿಯಿಂದ ಹೋಗ್ಬಿಟ್ಟು. ಯಾಕಂದ್ರೆ ಯಾರೇ ಆಗ್ಲಿ, ಕೆಲವರು ಮನಸ್ಸಿಂದ ನೊಂದಿರೋರ್ಗೆ ಯಾವತ್ತು ಕೆಲವರು ಏನ್ ಆಘಾತ ಮಾಡ್ಕೊಳ್ತಾರೋ ಅನ್ನೋ ಭಯ ಇರುತ್ತಲ್ಲ. ಹುಷಾರಾಗಿರೋ ಮನುಷ್ಯ ನೋಡ್ಕೊಳ್ತಾನೆ ಏನ್ ಮಾಡ್ಕೊಂಡ್ಬಿಡ್ತಾರೋ ಹೆಚ್ಚು ಕಡಿಮೆ, ಇಷ್ಟೆಲ್ಲ ಆಗಿದೆ ಅವ್ನ ಜೀವನದಲ್ಲಿ ಅನ್ಬಿಟ್ಟು ಆ ಗಾಬರಿ ಇರ್ತ ಆ ಗಾಬರಿನಲ್ಲೇನೆ ಅವರು ಏನ್ ಮಾಡ್ತಾರೆ, ಅಯ್ಯೋ ಸಂಜೆನ ಏನ್ ಮಾಡ್ತಾನೆ, ಅಯ್ಯೋ ಹಿಂಗಾಗೋಯ್ತಾ ಅವ್ರು ಎಲ್ಲೋದ್ರು ಏನೋ, ಆ ಪಾಪ ಆ ತಾಯಿ 100 ಮಕ್ಕಳನ್ನ ಕರ್ಕೊಂಡು ಆ ದುಃಖದಲ್ಲಿ ಏನ್ ಮಾಡ್ಕೊಂಡ್ಲೋ ಏನೋ, ಈ ಕಣ್ಣು ಕಾಣ್ತಿರೋಂತ ಧೃತರಾಷ್ಟ್ರ ಏನಾಗಿ ಏನ್ ಮಾಡ್ಕೊಂಡ್ನೋ ಅನ್ಬಿಟ್ಟು ಗಾಬರಿಯಿಂದ ಅವರು ಚಳಪಡಿಸ್ತಾ ಇರ್ತಾರೆ. ಅವ್ರು ಸಂಜೆಯನ್ನು ನೊಂದ್ಕೊಳ್ತಾನೆ. ಆ ಟೈಮ್ನಲ್ಲಿ ಹಿಂದಿನ ಶ್ಲೋಕದಲ್ಲಿ ಓದುವಾರದ ಪ್ರಕಾರ ನಾರದರಲ್ಲಿ ಆಗಮಿಸ್ತಾರೆ ಅಲ್ವಾ. ನಾರದರು ಆಗಮಿಸಿದಾಗ ಏನ್ ಮಾಡ್ತಾರೆ ಧೃತರಾಷ್ಟ್ರ, ಅವರು ಏನೋ ಮಹಾನ್ ವ್ಯಕ್ತಿ ಭಗವಂತನ ಸಿದ್ಧ ಭಕ್ತರು ಬಂದಿದ್ದಾರೆ ಅಂದ್ಬಿಟ್ಟು ಏನ್ ಫಾರ್ಮಾಲಿಟಿ ಇದೆ ಅದನ್ನು ಅಷ್ಟು ಮಾಡ್ಬಿಟ್ಟು ಅವ್ರಿಗೆ ಇಮಿಡಿಯೇಟ್ ಏನ್ ಕ್ವಶನ್ ಕೇಳ್ತಾರೆ, ಅಯ್ಯೋ ಧೃತರಾಷ್ಟ್ರ ಕಾಣ್ತಾ ಇಲ್ಲ, ಗಾಂಧಾರಿ ಕಾಣ್ತಾ ಇಲ್ಲ ಅಂತ ಅವ್ರಿಗೂ ಅದೇ ಕ್ವಶನ್ ಆತಂಕ ಅವ್ರ ಮೇಲೂ ತೋರಿಸ್ತಾನೆ. ಅಂದ್ರೆ ಅವರ ಒಂದು ಸತ್ವ ಗುಣ ನೋಡಿ, ಧೃತರಾಷ್ಟ್ರದ ಗುಣ ಎಷ್ಟು ನಾವು ಇಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ. ಅಟ್ಲೀಸ್ಟ್ ನಾವು ಅವ್ರನ್ನ ನೆನೆಸ್ಕೊಂಡ್ರೆ ಯಾವತ್ತೋ ಒಂದಿನ ಆ ಗುಣಗಳು ನಮ್ಗೆ ಬರ್ಬೋದು ಅಷ್ಟು. ಆಮೇಲೆ ನಾರದರಿಗೆ ಇವತ್ತಿನ ಶ್ಲೋಕದ ಪ್ರಕಾರ ನಾರದರು ಆ ಮಾತಾಡಕ್ಕೆ ಶುರು ಮಾಡ್ತಾರೆ. ಅವರು ಆಮೇಲೆ ನಾರದರು ಎಂತವರು ಅನ್ನೋದು ಕೂಡ ನಾವು ಹಿಂದಿನ ಶ್ಲೋಕದಲ್ಲಿ, ಅವರು ಯಾವಾಗ್ಲೂ ನಾರದರು ಎಲ್ಲಿ ಮಹಾಭಕ್ತರು ವಿಸಿಟ್ ಮಾಡ್ತಾ ಇರ್ತಾರೆ, ವಿಸಿಟ್ ಅಂತಾರಂದ್ರೆ ಬರ್ತಾ ಇರ್ತಾರೆ. ಎಲ್ಲಿ ಬರ್ತಾರೆ?
ಲೋಕ ಕಲ್ಯಾಣಕ್ಕೋಸ್ಕರ
ಬರ್ತಾರೆ. ಮತ್ತೆ ಸಿದ್ಧ ಭಕ್ತರು ಎಲ್ಲಿದಾರೋ ಅಲ್ಲಿ ಬರ್ತಾರೆ. ಮತ್ತೆ ಭಗವಂತನ ಲೀಲೆ ಎಲ್ಲಿ ಮಾಡಬೇಕಾಗುತ್ತೋ ಅಲ್ಲಿ ಬರ್ತಾರೆ ಅಲ್ವಾ. ನಾರದರು ಬೇರೆ ಎಲ್ಲ ಹೋಗ್ತಾ ಇರ್ತಾರೆ, ಭಗವಂತನಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಾತ್ರ ಅವರು ಇರ್ತಾರೆ. ಆತರ ಪ್ರಣಾಮ ಸಲ್ಲಿಸಿ ಯುಕ್ತ ರೀತಿಯಲ್ಲಿ ಅವರನ್ನು ಬರಮಾಡಿಕೊಂಡರು. ಬರಮಾಡಿಕೊಂಡು ಮಹಾರಾಜ ಯುಧಿಷ್ಠಿರ, ಓ ದೈವಿಕ ವ್ಯಕ್ತಿಯೇ, ನನ್ನ ದೊಡ್ಡಪ್ಪನ ಚಿಕ್ಕಪ್ಪಂದಿರು ಇದರರು ಎಲ್ಲಿ ಹೋಗಿದ್ದಾರೆ ಎಂದು ಗೊತ್ತಿಲ್ಲ. ನನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡು ದುಃಖಕ್ಕೊಳಗಾದ ವರ್ತನಿಷ್ಠಳಾದ ತನ್ನ ದೊಡ್ಡಮ್ಮನನ್ನು ಕಾಣುತ್ತಿಲ್ಲ ಅಂತ ನಾರದ್ರ ಹೇಳ್ತಾರೆ. ಆದ್ರೆ ಇವತ್ತಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ನಾರದ್ರ ಎಂಥ ವ್ಯಕ್ತಿ ಅನ್ನೋದ್ರ ಬಗ್ಗೆ ತಿಳಿಸ್ಬಿಟ್ಟು, ನಾರದ್ರು ಯಾವಾಗ್ಲೂ ತತ್ವಶಾಸ್ತ್ರಜ್ಞದಲ್ಲಿ ಉತ್ತಮರಾದವರು ಅಂತ. ಮತ್ತೆ ಈ ತತ್ವಶಾಸ್ತ್ರಜ್ಞರು ಅನ್ನೋದು ಬಹಳ ಜನ ಇದ್ದಾರೆ, ಆದ್ರೆ ಎಲ್ಲದಕ್ಕಿಂತ ಉತ್ತಮರಾದವರು ಭಗವಂತನ ಪೂರ್ಣ ರೀತಿಯಲ್ಲಿ ಭಗವಂತನಿಗೆ ಸರೆಂಡರ್ ಆಗಿರುವವರು ಎಲ್ಲ ರೀತಿಯಲ್ಲಿ ಉತ್ತಮರಾದವರು. ಎಲ್ಲ ಜ್ಞಾನ ಗೊತ್ತಿರ್ಬೋದು, ಅವ್ರಿಗೆಲ್ಲರಿಗಿಂತ ಉತ್ತಮರಾದವರು ಯಾರು ಅಂತಂದ್ರೆ ಭಗವಂತನಿಗೆ ಪೂರ್ತಿ ರೀತಿ ಶರಣಾಗತಿ ಆಗಿರುವಂತ ತತ್ವಶಾಸ್ತ್ರಜ್ಞ ಗೊತ್ತಿರೋರೇ ಅತಿ ಉತ್ತಮರಾದವರು. ಅದರಲ್ಲಿ ನಾರದರು ಒಬ್ಬರು. ಇದ್ರ ಮುಂದೆ ನಾರದರು ಮಾತಾಡ್ತಾರೆ, ಅದು ಬಹಳ ಚೆನ್ನಾಗಿದೆ. ಏನ್ ಉಪದೇಶ ಕೊಡ್ತಾರೆ ನಾರದರು ಅನ್ನೋದು ಬಹಳ ಚೆನ್ನಾಗಿದೆ. ಬರೋಣ ಅದನ್ನು. ಅರೆ ಶ್ರೀಮದ್ ಭಾಗವತಂ ಶ್ರೀ